ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವಾನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ. ಪ್ರಯಾಣ ಅಂದರೆ ಮರಣ ಕಾಲದಲ್ಲಿ ಭಗವಂತನನ್ನ ಚಿಂತನೆ ಮಾಡಬೇಕು. ಎಲ್ಲಾ ಕಾಲದಲ್ಲೂ ಸ್ಮರಣೆ ಮಾಡುವಂತ ಕೃಷ್ಣ ಹೇಳಿದ. ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧಚ. ಅಂದರೆ ಜೀವನದ ಪ್ರತಿಯೊಂದು ಕ್ಷಣವೂ ಕೂಡ ನಾನು ನಿನ್ನಲ್ಲಿ ನಿಂತು ತತ್ವಾಭಿಮಾನಿಗಳ ಮೂಲಕ ಎಲ್ಲಾ ಇಂದ್ರಿಯಗಳ ವ್ಯಾಪಾರವನ್ನ ಮಾಡಿ ಮಾಡಿಸ್ತಾ ಇದ್ದೀನಿ ಎಂಬ ಜ್ಞಾನವನ್ನ ಅನುಸರಿಸಿ ನನ್ನನ್ನು ಸ್ಮರಿಸು, ಸರ್ವತ್ರ ಸ್ಮರಿಸು. ಯುದ್ಧ ಅಂದರೆ ವಿಶೇಷವಾದ ಈ ಸಂಸಾರವನ್ನು, ಅಂದರೆ ಅರ್ಜುನನಿಗೆ ಯುದ್ಧ ಹೇಳಿದ್ದು, ನಮಗೆ ಈ ಸಂಸಾರದ ಯುದ್ಧ. ಈ ಸಂಸಾರದಲ್ಲಿ ನನ್ನನ್ನೇ ಸ್ಮರಿಸ್ತಾ ಸ್ಮರಿಸ್ತಾ ಸಂಸಾರ ಯಾತ್ರೆ ಮಾಡು. ಮೈಯರ್ಪಿತ ಮನೋಬುದ್ಧಿ ಮಾಮೇವ ಯೇಷ ಸಂದೇಹ. ನನ್ನಲ್ಲೇ ಮನಸ್ಸು ಬುದ್ಧಿಗಳನ್ನು ಇಟ್ಟರೆ ನನ್ನನ್ನೇ ನೀನು ಪಡೆಯುವುದಾಗುತ್ತೆ. ಒಟ್ಟಾರೆ ಜೀವನದಲ್ಲಿ ಸಾಧನೆಯ ಚೌಕಟ್ಟನ್ನು ಕೃಷ್ಣ ಹೇಳಿಕೊಡ್ತಾ ಇದ್ದಾನೆ. ಇಡೀ ಜೀವನ ಪ್ರತಿಯೊಂದು ಕ್ಷಣ ಶ್ರೀಹರಿಯ ಪಾದದಲ್ಲಿ ಆದರಪೂರ್ವಕವಾಗಿ ಮನಸ್ಸನ್ನು ಇಡುವುದೇ ಬುದ್ಧಿ ನಿಶ್ಚಯ. ಹೌದು, ಈ ಜೀವನದಲ್ಲಿ ಇನ್ನ ಎಲ್ಲಾ ಕೆಲಸಗಳು ಇದರ ಹಿಂದೆ. ಪ್ರಧಾನ ನಾನು ಬಂದದ್ದೇ ಈ ಕೆಲಸ ಮಾಡಲಿಕ್ಕೆ. ಶ್ರೀಹರಿಯನ್ನ ಆದರಪೂರ್ವಕ ನೆನೆದು ಒಳಗಿರತಕ್ಕಂತಹ ದೋಷಗಳನ್ನು ಕಳಕೊಂಡು ಶ್ರೀಹರಿಯ ಅನುಗ್ರಹದಿಂದ ಈ ಎಲ್ಲಾ ದೋಷಗಳನ್ನು ಕಳಕೊಂಡು ಮುಂದಕ್ಕೆ ಹೋಗಬೇಕು. ಅದಕ್ಕೆ ಭಗವಂತ ಕೊಟ್ಟ ಅಪರೂಪದ ಅವಕಾಶ ಅನೇಕ ಜನ್ಮಗಳಾದ ಮೇಲೆ ಮನುಷ್ಯ ಜನ್ಮ, ಅದರಲ್ಲೂ ಅವನ ಚಿಂತನೆ ಮಾಡುವ ಜನ್ಮ ಕೊಟ್ಟಿದ್ದಾನೆ. ಆದ್ದರಿಂದ ಇಂಥ ಜನ್ಮ ಮತ್ತೆ ಸಿಗಲ್ಲ. ಇಂಥ ಜನ್ಮ ಸಿಕ್ಕಾಗ ನಾನು ಪ್ರಧಾನವಾಗಿ ಮನಸ್ಸಿನ ಗುರಿ ಎಲ್ಲಿಡಬೇಕು ಅಂದರೆ, ನನಗೆ ಸರ್ವತ್ರ ನಾನಾ ಕೆಲಸಗಳು ತುಂಬಾ ಬಂದರೂ ಕೂಡ ಗುರಿ ಶ್ರೀಹರಿಯ ಪಾದಾರವಿಂದವನ್ನ ನೆನೆದನಾ ಇಲ್ಲವ ಅಂತ ಅಲ್ಲೇ ಗುರಿ ಇಡಬೇಕು. ವಿಶೇಷವಾಗಿ ಪ್ರತಿಯೊಂದು ಕೆಲಸ ಬಿಟ್ಟಿರಲಿಕ್ಕಿಲ್ಲ ಜೀವನದಲ್ಲಿ, ಎಲ್ಲ ಆಗಲೇಬೇಕು. ಅಂತಹ ಕಾಲಕ್ಕೆ ಪ್ರತಿಯೊಂದು ಕೆಲಸ ಆಗಬೇಕು, ಜೀವನ ನಡೆಯಬೇಕು. ಆದರೆ ಎಲ್ಲ ಕಡೆ ದೇವರನ್ನ ನೆನೆಯೋದು ಬಿಡಲೇಬಾರದು. ಅದು ನನ್ನ ಜೀವನದ ಗುರಿ. ಅದು ಹೋದ್ರೆ ಬದುಕೇ ವ್ಯರ್ಥ ಎಂಬ ಬುದ್ಧಿಯ ನಿಶ್ಚಯ ಪೂರ್ವಕ, ಹೌದು ನಾನು ಮಾಡಲೇಬೇಕು, ದೇವರ ಸ್ಮರಣೆ ಮಾಡಲೇಬೇಕು ಎಂಬ ಬುದ್ಧಿ ನಿಶ್ಚಯ, ಅದರ ಪೂರ್ವಕ ಮನಸ್ಸು ದೇವರಲ್ಲಿ ಸದಾ ಇಡೋದು. ಇದಕ್ಕಾಗಿಯೇ ಜನ್ಮ ಕೊಟ್ಟಿದ್ದಾನೆ. ಇದು ಬಿಟ್ಟು ನಾನಾ ಕೆಲಸಗಳು ನಾನಾ ಇದರಲ್ಲಿ ನಾನು ಬ್ಯುಸಿಯಾಗಿ ಸತ್ತು ಹೋದರೆ ಈ ಜನ್ಮ ಮತ್ತು ಬರಲ್ಲ ಅಂತ ನಾವು ಚೆನ್ನಾಗಿ ಬುದ್ಧಿಯಿಂದ ನಿಶ್ಚಯ ಮಾಡಿಕೊಂಡು ಮನಸ್ಸನ್ನು ಶ್ರೀಹರಿ ಪಾದಾರವಿಂದದಲ್ಲಿ ಸದಾ ಇಡಬೇಕು. ಅದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಹಾಗಾದರೆ ನಾವು ಜೀವನದಲ್ಲಿ ದೇವರನ್ನು ಸದಾ ನೆನೆಯಬೇಕು, ಮನಸ್ಸಲ್ಲೇ ಇಡಬೇಕು ಎಂಬ ವಿಷಯ ಬಂದಾಗ ಆವಾಗ ಮನಸ್ಸು ನಾನಾ ಕಡೆ ಹಾರಿ 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 ಹೋಗುತ್ತಲ್ಲ, ಈ ಮನಸ್ಸನ್ನ ಶ್ರೀಹರಿಯ ಪಾದಾರವಿಂದದಲ್ಲಿ ಇಡಲಿಕ್ಕೆ ಹೇಗೆ ಸಾಧ್ಯ? ಪ್ರತಿಯೊಂದು ಕರ್ಮ ಮಾಡುವಾಗ ದೇವರನ್ನೇ ನೆನೆಯಬೇಕು ಅಂದರೆ ಆಯಾ ಇಂದ್ರಿಯಗಳಲ್ಲಿ ಆಯಾ ಪದಾರ್ಥಗಳಲ್ಲಿ ಆಯಾ ಮಾಡುವ ಕೆಲಸಗಳಲ್ಲಿ ದೇವರನ್ನ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ನೆನೆಯುತ್ತಾ ಆ ನೆನೆಯೋದೇ ಮುಖ್ಯ ಎಂಬ ಗುರಿ ಇಟ್ಟುಕೊಂಡು ಎಲ್ಲಾ ಕೆಲಸಗಳು ಮಾಡುತ್ತಾ ಹೋಗಬೇಕಾದರೆ ಸಾಮಾನ್ಯದಲ್ಲ. ಅದಕ್ಕೆ ಎಚ್ಚರ ತುಂಬಾ ಬೇಕು, ಆಸಕ್ತಿ ಬೇಕು, ತಿಳುವಳಿಕೆ ಬೇಕು, ಆಸಕ್ತಿ ಬೇಕು. ಬೇಸರ ಬರ್ತಾ ಇರುತ್ತೆ, ಸ್ವಲ್ಪ ಹೊತ್ತು ನೆನೆದುಕೊಳ್ಳೆ ಸಾಕಪ್ಪ ಅನ್ನಿಸ್ತಾ ಇರುತ್ತೆ, ಪಕ್ಕದ ಕೆಲಸಗಳು ಕಿತ್ತು ತಿಂತಾ ಇರುತ್ತೆ, ಅವಸರ ಕಾಡುತ್ತಾ ಇರುತ್ತೆ. ಇಷ್ಟೆಲ್ಲದಕ್ಕೂ ಮಧ್ಯೆ ನಾನು ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ಇದು ಪ್ರಧಾನವಾದ ಕೆಲಸ, ದೇವರಲ್ಲೇ ಮನಸ್ಸಿಡೋದೇ ನನ್ನ ಕೆಲಸ, ಇದು ಮುಖ್ಯ ನೋಡಿಕೋಬೇಕೆಂಬ ಎಚ್ಚರ ನಮಗೆ ಬರಬೇಕು. ಅದನ್ನು ಹೇಳುತ್ತಾರೆ ವಿಷ್ಣುತೀರ್ಥರು. ನಮ್ಮ ಗುರಿಯ ಅಖಂಡವಾದ ನೆನಪು ಸದಾ ನಮಗಿರಬೇಕು, ಅದು ಸಾಧನೆ ಮೊದಲು ಮೆಟ್ಟಲು. ದೇವರನ್ನ ಸದಾ ಸ್ಮರಣೆ ಮಾಡಬೇಕಲ್ಲ, ಆ ಸದಾ ಸ್ಮರಣೆ ಮಾಡುವುದೇ ನನ್ನ ಜೀವನದ ಗುರಿ. ಇದು ಬಿಟ್ರೆ ಇಡೀ ಜೀವನ ವ್ಯರ್ಥ ಆಗುತ್ತೆ ಎಂಬ ಎಚ್ಚರ ನಮಗಿರಲ್ಲ, ಮರ್ತೋಗ್ತಾ ಇರ್ತೀವಿ. ಆ ಎಚ್ಚರ ಸದಾ ಹಿಡ್ತಾರೆ, ಅಖಂಡ ಸ್ಮೃತಿ, ಅಖಂಡ ಸ್ಮೃತಿ ಬರಬೇಕಂತೆ. ಆ ಅಖಂಡ ಸ್ಮೃತಿ ಅಂದರೆ ನಮ್ಮ ಗುರಿಯ ಕುರುತಾದ ಅಖಂಡ ಸ್ಮೃತಿ ಕೊಡೋದೇ ರುದ್ರದೇವರು. ಅವರನ್ನ ಪ್ರಾರ್ಥನೆ ಮಾಡಿದರೆ ಸದಾ ಸದಾ, ಹಾ ಹೌದು ಹೌದು ದೇವರು ನನಗೆ ಬರಬೇಕು, ನನಗೆ ಎಲ್ಲ ಮರ್ತೋಗ್ತಾ ಇದ್ದೀನಿ, ನನ್ನ ಕೆಲಸಗಳಲ್ಲೇ ಬಿದ್ದು ನನ್ನ ಜೀವನದಲ್ಲೇ ಬಿದ್ದು ಮುಖ್ಯವಾದ ಗುರಿಯನ್ನೇ ಮರೀತಾ ಇದ್ದೀನಿ ಎಂಬ ಎಚ್ಚರ ಅವರು ಕೊಡತಾ 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 ಬರುತ್ತಾರೆ. ಅಂಥ ಕಾಲಕ್ಕೆ ಎಲ್ಲಾ ಕೆಲಸಗಳಲ್ಲಿ, ಎಲ್ಲಾ ಇಂದ್ರಿಯಗಳಲ್ಲಿ, ಎಲ್ಲಾ ವಿಶೇಷವಾದ ಪದಾರ್ಥಗಳಲ್ಲಿ ಅವನನ್ನೇ ಅವನನ್ನೇ ನೋಡತಾ ಬರಬೇಕು. ಒಂದು ಸಲ ನೋಡ್ಲಿಕ್ಕಾಗುತ್ತೆ, ಇನ್ನೊಂದ್ಸಲ ಮರ್ತೇ ಹೋಗುತ್ತೆ, ಅಲ್ಲಿ ಯಾವುದೋ ಸಂಶಯ ಬರುತ್ತೆ. ಇಂಥದ್ದಿದ್ದಾಗ ಬಿಟ್ಟು 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 ಹೋಗ್ತಾ ಇದ್ದರೆ ಅಭ್ಯಾಸ ಯೋಗಯುಕ್ತೇನ, ಉಪಾಯದಿಂದ ಕೂಡಿಕೊಂಡ ಅಭ್ಯಾಸ ಬೇಕಂತೆ. ಅದನ್ನ ಚೆನ್ನಾಗಿ ಹೇಳ್ತಾರೆ. ಇವತ್ತು ಚೂರು ಹೊತ್ತು ನೆನೆದೆ, ತುಂಬಾ ಹೊತ್ತು ಮರೆತೋದೆ, ಭಗವಂತನ ನೆನೆಯುವುದನ್ನ ಮಾರನೇ ದಿವಸ ನೆನಪಿಟ್ಟುಕೊಂಡು ಕಡ್ಡಾಯವಾಗಿ, ಹಾ ಇವತ್ತೆಲ್ಲ ನೆನೆದೆ ಅಂತ ನಮಗೆ ಸಂತೃಪ್ತಿ ಬರೋವರೆಗೆ ಮಾಡಬೇಕು. ಬರೇ ನೆನೆದ್ರೆ ಸಾಲದು. ಯೋಗಯುಕ್ತೇನ, ಉಪಾಯದಿಂದ ನೆನೆಯಬೇಕಂತ. ಏನು ಉಪಾಯ ಅಂತ ಹೇಳಿದರೆ, ಈ ನೆನೆಯುವುದರಲ್ಲಿ ಬರಡಾಗಿ ನೆನೆದರೆ ಉಪಾಯದು ಏನು ಉಪಯೋಗವಿಲ್ಲ. ದೇವರ ನೆನಪು ಬರೇ ದೇವರು ದೇವರು ರಾಮ 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 ಅಂದ್ರೆ ಏನು ಸಾಲದು. ಅಲ್ಲಿ ಅವನ ರೂಪದ ನೆನಪು, ಅವನ ಗುಣದ ನೆನಪು, ಅವನ ಕ್ರಿಯೆಯ ನೆನಪಾಗಬೇಕು. ಅವನೆಂಥವ ಆಯಾ ಇಂದ್ರಿಯಗಳಲ್ಲಿ, ಶರೀರದಲ್ಲಿ, ಪದಾರ್ಥಗಳಲ್ಲಿ, ಕೆಲಸಗಳಲ್ಲಿ ಹೇಗೆ ಇಟ್ಟು ನಮಗಾಗಿ 24 ಕಂಡೆ ದುಡಿತಾ ಇದ್ದಾನೆ ಮಹಾನುಭಾವ ಎಂಬ ಎಚ್ಚರ ಬರ್ತಾ ಬಂದರೆ ಆಗ ಅವನ ನೆನಪು ಸಿಹಿಯಾಗ್ತಾ ಬರುತ್ತೆ. ಅದು ಉಪಾಯ ಅಂದರು. ಇಲ್ಲದಿದ್ದರೆ ಈ ಸಾಧನೆ ನಡೆಯಲ್ಲ. ಬರೇ ನೆನೆಯಬೇಕು ಅಂತ ಹೊರಟು ದೇವರನ್ನೇ ನೆನೆತಾ ನೆನೆತಾ ಹೋಗ್ತಾ ಇದ್ರೆ ಆ ನೆನೆಯುವಾಗ ದೇವರಲ್ಲಿ ಪ್ರೀತಿ ಎಂಬುದು ಬಾರದೆ ಬರೇ ನೆನೆಯುತ್ತಾ ಹೋದರೆ ಬರೋದೇ ಬೇಸರ. ಅದು ಹೆಚ್ಚು ಕಾಲ ನಡೆಯಲ್ಲ. ಹಾಗಾದರೆ ಒಬ್ಬರನ್ನ ನೆನೆಯಬೇಕಾದರೆ ಮೆಕ್ಯಾನಿಕಲ್ ಆಗಿ ನೆನೆದರೆ ಅದು ಹೆಚ್ಚು ಕಾಲ ನಡೆಯಲ್ಲ. ಪ್ರೀತಿ ಬಂದರೆ ನಾವಾಗಿ ನೆನೆಯುತ್ತೀವಿ. ಆ ಪ್ರೀತಿ ಬರಬೇಕಾದರೆ ಏನು ಮಾಡಬೇಕು ಅಂದರೆ ಅವ ನಮ್ಮ ಸುತ್ತೂ ಇದ್ದು ನಮಗಾಗಿ ಮಾಡುವ ಉಪಕಾರವನ್ನು ಸದಾ ಸ್ಮರಿಸಬೇಕು. ಅವನ ಒಳ್ಳೆ ಒಳ್ಳೆ ಗುಣಗಳನ್ನು ಸ್ಮರಿಸಬೇಕು. ಹಾಗೆ ಅವನ ಮಹಾತ್ಮ್ಯವನ್ನ ಎಂಥ ದೊಡ್ಡವ ಅಂತ ಪರಿಚಯ ಮಾಡಿಕೊಡ್ತಾರಲ್ಲ ಅವೆಲ್ಲ ಸ್ಮರಿಸಬೇಕು. ಅಂಥ ವ್ಯಕ್ತಿ ನನ್ನ ಸುತ್ತು ನನ್ನೊಳಗೆ ಕೂತಿದ್ದಾನೆ, ನನಗಾಗಿ ಹೆಣಕ್ತಾ ಇದ್ದಾನೆ ಎಂಬ ಎಚ್ಚರ ನಮಗೆ ಬಂದರೆ ಅವನ ನೆನಪಿನಲ್ಲಿ ಸಿಹಿ ಅಂದರೆ ಅಭಿಮಾನ ಉಕ್ಕಿ ಹರಿಲಿಕ್ಕೆ ಶುರುವಾಗುತ್ತೆ. ಅದನ್ನ ಯೋಗ ಅಂತ ಕರೆದ್ರು ಉಪಾಯ. ದೇವರ ನೆನಪು ಹೇಗೆ, ಮಗು ಇರುತ್ತೆ, ಮಗುವಿಗೆ ಅಮ್ಮನ ಹಾಲು ಬಿಟ್ಟರೆ ಇನ್ನೇನು ಪರಿಚಯ ಇಲ್ಲ. ಅದಕ್ಕೆ ಮೊದಲ ಬಾರಿ ಬಾಯಿಗೆ ಬೇರೆ ಪದಾರ್ಥ ಇಡ್ಲಿಕ್ಕೆ ಶುರು ಮಾಡಿತ್ತು. ಏನದು? ಜೇನುತುಪ್ಪ. ಇಡ್ಲಿಕ್ಕೆ ಹೋದ್ರೆ ಮಗು ಬಾಯಿ ಆಚೆ ಈಚೆ, ಮುಖ ಆಚೆ ಈಚೆ ಮಾಡುತ್ತಾ ಇರುತ್ತೆ, ಇಡ್ಲಿಕ್ಕೆ ಬಿಡಲ್ಲ. ಆದರೆ ಚೂರು ಬಲವಂತವಾಗಿ ಆದರೂ ಆ ಬೆರಳಿಗೆ ಜೇನನ್ನು ಹಚ್ಚಿ ಆ ಬೆರಳಿಟ್ಟರೆ ಅದಕ್ಕೆ ರುಚಿ ಬಂದರೆ ನಾವು ಕೈ ತೆಕ್ಕೊಂಬೋದು ಕಷ್ಟ ಆಗುತ್ತೆ, ಕೈ ಗಟ್ಟಿಯಾಗಿ ಹಿಡಿದು ಬಿಡುತ್ತೆ ರುಚಿ ಗೊತ್ತಾದರೆ. ಹಾಗೆ ನಮ್ಮ ಮನಸ್ಸು ಅಷ್ಟೇ. ಇದಕ್ಕೆ ಉಪಾಯ ಹೇಳಿಕೊಡಬೇಕು. ದೇವರನ್ನ ನೆನೆಯುವುದರಲ್ಲಿ ಏನೋ ರುಚಿ ಇದೆ ಎಂಬ ಆ ಒಂದು ಉಪಾಯದಿಂದ ಹೋದರೆ ಮನಸ್ಸಿಗೆ ಆ ರುಚಿ ಗೊತ್ತಾಗ್ತಾ ಬಂದರೆ ಇನ್ನು ಮನಸ್ಸೇ ಬಿಡಲ್ಲ, ನಾವು ಅದನ್ನು ದೂಡಬೇಕಾಗಿಲ್ಲ. ಹೋಗು ಕೂಡು 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 ಅಂತ ಉಪನ್ಯಾಸದಲ್ಲಿ ರುಚಿ ಗೊತ್ತಿದ್ದವರಿಗೆ ಉಪನ್ಯಾಸಕ್ಕೆ ಹೋಗು ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಹೌದಾನೆ, ಅವರೇ ಬಂದು ಕೊಡುತ್ತಾರೆ. ಯಾರಿಗೆ ಹೇಳಿದ್ರು ಉಪನ್ಯಾಸಕ್ಕೆ ಹೋದರೆ ಒಳ್ಳೆಯದು. ಬಂದ ಕೂತ, ಕೂತ ಮೇಲೆ ಬರೇ ಕೇಳ್ತಾ ಕೂತದ್ದಷ್ಟು, ನಿದ್ದೆ ಬರ್ತಾ ಇದೆ. ಆದರೆ ಆ ಕೂತು ಕೇಳೋ ಕಾಲಕ್ಕೆ ಕೇಳಿದ್ದನ್ನು ಚಿಂತನೆ ಮಾಡಬೇಕು, ಕೇಳೋ ಕಾಲಕ್ಕೆ ಅದರ ರಸವನ್ನ ಅನುಭವಿಸಬೇಕು, ಆನಂದ ಪಡಬೇಕು. ಅದೆಲ್ಲ ಬರ್ತಾ ಬಂದರೆ ಪ್ರವಚನದಲ್ಲಿ ವಿಶೇಷವಾಗಿ ಏನಾದರೂ ಚೂರು ಬರ್ತಾ ಬಂದರೆ ಪ್ರವಚನದಲ್ಲಿ ಆಸಕ್ತಿ ಬರುತ್ತೆ. ಮಾರನೇ ದಿವಸ ಯಾರು ಹೇಳಬೇಕಾಗಿಲ್ಲ, ತಾನಾಗಿ ಬಂದು ಕೊಡ್ತಾನವ. ಆ ರೀತಿಯಲ್ಲಿ ದೇವರಲ್ಲಿ, ದೇವರ ನೆನಪಿನಲ್ಲಿ ನಮಗೆ ವಿಶೇಷವಾದ ಸುಖ ಸಿಗಲಿಕ್ಕೆ ಶುರುವಾದರೆ ಅವಾಗೆ ಆ ಅಭ್ಯಾಸ ಸದಾ ದೇವರ ನೆನಪಿಗೆ ಕಾರಣ ಆಗುತ್ತೆ. ಅದನ್ನೇ ಅಭ್ಯಾಸ ಯೋಗಯುಕ್ತೇನ ಚೇತಸ ಅನನ್ಯಗಾಮಿನ. ಅವಾಗೇನಾಗುತ್ತೆ, ಈ ಮನಸ್ಸು ಬೇರೆ ಕಡೆ ಹೋಗೋದೇ ಇಲ್ಲ, ಶ್ರೀಹರಿಯ ಪಾದಾರವಿಂದದಲ್ಲೇ ಹೋಗ್ತಾ ಬರುತ್ತೆ. ಬೇರೆ ಎಲ್ಲಿ ಹೋದರೂ ಕೂಡ ದೇವರನ್ನ ನೆನೆದಾಗ ಬರುವ ಸುಖ ಅಲ್ಲಿ ಸಿಗಲ್ಲ ಮನಸ್ಸಿಗೆ, ಅದಕ್ಕದು ಎಲ್ಲಿ ಹೋಗಲ್ಲ. ನಾವು ನಿಲ್ತೀವಿ ಮಾಮೂಲಾಗಾದ್ರೆ, ಅವರು ಸರಿ ಮಾತಾಡಿದರೆ ಸುಖ, ಇನ್ನೊಬ್ಬರು ಸರಿ ಹೊರಕ್ಕೆ ಹೋದರೆ ಸುಖ, ಇದೆಲ್ಲ ಸಿಗ್ತಾ ಇರುತ್ತೆ. ಕೆಲವೊಮ್ಮೆ ಇನ್ನೊಬ್ಬರು ಸರಿ ಮಾತಾಡಿದ್ರೆ ಇರಿಟೇಷನ್ ಬರ್ತಾ ಇರುತ್ತೆ, ಇನ್ನೊಬ್ಬರು ಸರಿ ಹೋದರೆ ಅಪಾ ಬೇಡ ಅನ್ನಿಸ್ತಾ ಇರುತ್ತೆ. ಅಂಥ ಕಾಲಕ್ಕೆ ಒಬ್ಬರೇ ಕೂತರೆ ಸಾಕು ಅಂತಿರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವರು ಸರಿ ಹೋಗ್ತೀರಾ, ಇವರು ಸರಿ ಮಾತಾಡ್ತೀರಾ, ತಿರುಗಾಡ್ತೀರಾ, ಅದು ಬಿಟ್ಟರೆ ಸಾಕು ಅಂತ ಹೇಳ್ತಾರೆ. ಹೌದಾ? ಆ ಮನಸ್ಸಿಗೆ ಮೊದಲೇನಿರುತ್ತೆ, ಎಲ್ಲ ಬೇಕು ಬೇಕು ಅಂತ ತಿರುಗಾಡ್ತಾ ಇರುತ್ತೆ. ಅದಕ್ಕೆ ಇದೆಲ್ಲ ಸಾಕಾಗಿ ಸ್ವಾಮಿ ಹತ್ರ ಸುಖ ಸಿಗಲಿಕ್ಕೆ ಶುರು ಆಯ್ತಾ, ಇದೆಲ್ಲ ಬೇಡ ಅಂತ ಒಬ್ಬರೇ ಕೂಡಲಿಕ್ಕೆ ಶುರು ಮಾಡ್ತೀವಿ, ಅದನ್ನೇ ಹೇಳ್ತಾರೆ. ಅಂಥ ಕಾಲಕ್ಕೆ ಈ ಮನಸ್ಸು ದೇವರಲ್ಲೇ ನಿಲ್ಲಕ್ಕೆ ಶುರು ಆಯ್ತಪ್ಪ. ನಾವು ಈ ಹೊರಗಿಂದೆಲ್ಲ ಎಲ್ಲ ಏನು ಸುಖ ಸಿಗುತ್ತೆ, ಅದಕ್ಕಿಂತ ದೇವರ ಸ್ಮರಣೆ ಮಾಡುವುದರಲ್ಲಿ ಸಿಗುವ ಸುಖ ಜಾಸ್ತಿ ಎಂಬುದು ಮನಸ್ಸಿಗೆ ಪರಿಚಯ ಆಯಿತು. ಆ ಹಂತಕ್ಕೆ ಬಂದವು. ಆ ಬಂದಾಗ ದೇವರನ್ನೇ ನೆನೆಯಲಿಕ್ಕೆ ಮನಸ್ಸು ಶುರು ಮಾಡಿತು. ಆವಾಗ ಹೇಳಿಕೊಡ್ತಾನೆ, ದೇವರನ್ನು ನೆನೆತಾ ಇದ್ದೀರಲ್ಲ, ಆ ನೆನೆಯುವಾಗ ಚೂರು ಬೆರೆಸಿ ನೆನೆಯಿರಿ, ಸುಮ್ಮನೆ ನೆನೆಯೋದು ಬೇಡ, ಅವನ ಒಳ್ಳೆ ಒಳ್ಳೆ ಗುಣಗಳನ್ನ ಚಿಂತನೆ ಮಾಡ್ತಾ ಬನ್ನಿ ಅಂತ ಹೇಳ್ತಾರೆ. ಕುಸಿಗೆ ಅನ್ನಪ್ರಾಶನ ಆಯಿತು, ಅದಕ್ಕೆ ಏನು ತಿನ್ಸಲ್ಲ. ಏನ್ ತಿನ್ನಿಸ್ತಾರೆ? ಅನ್ನ, ತುಪ್ಪ, ಉಪ್ಪು, ಚೂರು ನೀರು ಹಾಕಿ ಮೃದುವಾಗಿ ಮಾಡಿ ತಿನ್ನಲಿಕ್ಕೆ ಕೊಡ್ತಾ ಕೊಡ್ತಾ ಕೊಡ್ತಾರೆ. ಎಷ್ಟು ಕಾಲ? ಅನ್ನ ಹಾಲಕ್ಕಿಂತ ರುಚಿ ಬರುತ್ತೆ, ಅದಕ್ಕೆ ತಿಂತಾ ಇರುತ್ತೆ. ಆದರೆ ಬೆಳೀತಾ ಬೆಳೀತಾ ಈ ಒಂದು ಆಹಾರದಿಂದ ಶಕ್ತಿ ಬರ್ತಾ ಬರ್ತಾ ಬಂದಾಗ ಮಿಕ್ಕದ್ದು ಶುರು ಮಾಡ್ತೀವಿ. ಏನು? ಚೂರು, ಯಾವುದು? ಚೂರು ಉಪ್ಪಿನಕಾಯಿಯೋ ತೊಕ್ಕೋ ಅದು ಇದು, ಅದು ಕೂಡ ಹೇಗೆ, ಅದಕ್ಕೆ ಯಾವುದು ಹಿತ ಆಗುತ್ತೋ. ನಾವು ತಿಂದ ರೀತಿಯಲ್ಲಿ ಉಪ್ಪಿನಕಾಯಿ ಹಾಕಲ್ಲ, ಅಷ್ಟು ಉಪ್ಪಿನಕಾಯಿ ಹಾಕಿ ಹೋಗುತ್ತದೆ. ಅದಕ್ಕೆ ಚೂರು ಕಲಸಿ ಅದಕ್ಕೆ ಮಾಡುತ್ತೇವೆ. ಅದೇ ತರ ದೇವರ ಗುಣ ಚಿಂತನೆ, ಮೊದಲೇನೋ ದೇವರು ದೇವರು ಎಂದು ಬಂತು ಚೂರು, ಬರೇ ಉಪ್ಪು ತುಪ್ಪ ಅನ್ನದಂತೆ. ಈಗ ದೇವರ ಗುಣಗಳು ಚೂರು ಚೂರು ಸಾಧಕ ಹಾಕಿ ಅನ್ನಕ್ಕೆ ಕಲಸಿದಂತೆ ದೇವರ ಸ್ಮರಣೆ ಎಂಬ ಅನ್ನಕ್ಕೆ ಆ ಗುಣಚಿಂತನೆ ಎಂಬ ಸಾಧನೆಗಳನ್ನೆಲ್ಲ ಹಾಕ್ತಾ ಬಂದರೆ ಆ ಮಗುವಿಗೆ ಒಳ್ಳೆ ಪುಷ್ಟಿ ಬರುತ್ತೆ. ಭಕ್ತಿ ಎಂಬ ಮಗುವಿಗೆ ಪುಷ್ಟಿ ಬರುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಭಗವಂತನ ಏನು ಚಿಂತನೆ ಮಾಡಬೇಕು? ಪರಮಂ ಪುರುಷಂ ದಿವ್ಯಂ ಅಂತ ಹೇಳ್ತಾ ಇದ್ದಾರೆ. ಇವನನ್ನ ಪರಮಂ ಅಂತ ಚಿಂತನೆ ಮಾಡಿ. ಯಾಕೆ ಪರಮಂ ಅಂದ್ರೆ ಉತ್ತಮಂ, ಎಲ್ಲರಿಗಿಂತ ಶ್ರೇಷ್ಠ ಇವ. ಈ ಭಗವಂತನನ್ನ ಎಲ್ಲರಿಗಿಂತ ಶ್ರೇಷ್ಠ 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 ಅಂತ ಚಿಂತನೆ ಮಾಡಿದರೆ ನಮಗೆ ಜೀವನದಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದ ವಸ್ತುಗಳೇ ಸಿಗ್ತಾ ಬರುತ್ತೆ, ಶ್ರೇಷ್ಠವಾದ ಚಿಂತನೆ ಬರ್ತಾ ಬರುತ್ತೆ. ಅಂದರೆ ಚಿಂತನೆ ರಿಫೈನ್ ಆಗ್ತಾ ಬರುತ್ತೆ. ಇಷ್ಟು ಕಾಲ ದೇವರು ದೇವರು ಸುಮ್ಮನೆ ಒಣ ಚಿಂತನೆ ಇತ್ತು, ಆದರೆ ಚೂರು ಆತನ ಪರಿಚಯ ಇದ್ದಕ್ಕಿದ್ದಂತೆ ಏನೋ ಕೆಲಸ ಮಾಡುವಾಗ ಆತನ ನೆನಪಾಗುತ್ತೆ. ಅಯ್ಯೋ ದೇವರು ಹೀಗೆ ಮಾಡಿಸ್ತಾರಲ್ಲ ಅಂತ ನೆನಪಾಗುತ್ತೆ, ಅವನ ಕರುಣೆಯ ನೆನಪಾಗುತ್ತೆ, ಮನಸ್ಸು ಕರಗತ್ತೆ. ಇಂಥ ಆ ನೆನಪೇ ಚೂರು ರಿಫೈನ್ ಆಗ್ತಾ ಬರುತ್ತೆ. ಆ ರಿಫೈನ್ ಆಗಿ ನೆನಪು ಉತ್ತಮ 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 ಆಗ್ತಾ ಹೋಗುತ್ತೆ. ಆ ಉತ್ತಮ ಯಾವಾಗುತ್ತೆ? ದೇವರನ್ನ ಉತ್ತಮ ಪರಮ ಅಂತ ಚಿಂತನೆ ಮಾಡಿದರು. ಇನ್ನ ಭಗವಂತನನ್ನ ಪುರುಷ ಅಂತ ಚಿಂತನೆ ಮಾಡಬೇಕಂತೆ. ಯಾಕೆಂದ್ರೆ ಪುರಿ ಸರ್ವ ಪ್ರಾಣಿ ದೇಹೆ ಶೇತೆ ನಿಯಂತ್ರಿತಯ ವರ್ತತೆ ಇತಿ. ಅಂದರೆ ಇವನನ್ನ ಪುರುಷ ಅಂತ ಕರೀತಾರೆ. ಯಾಕೆ ಪುರಿ ಶೇತೆ ಇತಿ ಪುರುಷ? ಈ ಪುರದಲ್ಲಿ ಮಲಗಿರ್ತಾನೆ. ಮಲಗೋದು ಅಂದ್ರೆ ಮಲಗೋದಲ್ಲ, ಶೇತೆ ಅಂದ್ರೆ ನಿಯಾಮನ ಮಾಡಲಿಕ್ಕೆ ಈ ಶರೀರದಲ್ಲಿ ಇದ್ದಾನೆ. ಅಂದ್ರೆ ಶಬ್ದಗಳು ಅರ್ಥ ಆಗಲ್ಲ. ನಿಯಾಮನ ಅಂತ ನಮ್ಮ ಶರೀರದಲ್ಲೇ ಇದ್ದುಕೊಂಡು ನಮ್ಮಿಂದ ಎಲ್ಲಾ ಇಂದ್ರಿಯಗಳ ಚಟುವಟಿಕೆ ಮಾಡಿಸ್ತಾ ಇದ್ದಾನೆ. ಅದು ಅರ್ಥ ಆಗಲಿಲ್ಲ. ಪ್ಯಾರಾಲಿಸಿಸ್ ಪೇಷಂಟ್ ಇದ್ದಾನೆ, ಯಾವ ಕೈಕಾಲು ಕದಲಲ್ಲ, ಆದರೆ ಅಲ್ಲಿ ಕಂಡೀಷನ್ ಏನು? ಆ ಪ್ಯಾರಾಲಿಸಿಸ್ ಪೇಷಂಟ್ ನಾವು ಮಾಡಿ ಹತ್ತಿರದಿಂದ ಇರ್ತಾನೆ ಕೂತ ಕಡೆ, ಏನು ಕದಲಿಕ್ಕಾಗಲ್ಲ. ಆದರೆ ಅವರಿಗೂ ಆಸೆ ಇರುತ್ತೆ ನೋಡಿ, ಎಲ್ಲರೂ ತಿರುಗಾಡ್ತಾ ಇದ್ರೆ ನಾನು ತಿರುಗಾಡಿದ್ರೆ ಚೆನ್ನಾಗಿರುತ್ತೆ. ಅವನಿಗೆ ನಾವು ನೋಡ್ತಾ ಇರ್ತೀವಿ ಪೇಷಂಟ್ಸ್ ಎಲ್ಲ ಇರ್ತಾರೆ ಹಾಸ್ಪಿಟಲ್ ಅಲ್ಲಿ, ಅವ್ರಿಗೇನು ತಿನ್ನಲಿಕ್ಕಿಲ್ಲ, ಡಾಕ್ಟರ್ ಬೈತಾ ಇರ್ತಾರೆ ಏನು ತಿನ್ಬೇಡಿ ಅಂತೇಳಿ. ಈ ನೋಡಿಕೊಳ್ಳೋರು ಇರ್ತಾರಲ್ಲ, ನೋಡಿಕೊಳ್ಳೋರು ಅವರ ಪೈಕಿ ಅವರು, ಅವ್ರು ಸುತ್ತ ಕೂತ್ಕೊಂಡು ಐಸ್ ಕ್ರೀಮು ಎಲ್ಲ ತಿಂತಾ ಇರ್ತಾರೆ, ಅವ್ರಿಗೆ ಹೊಟ್ಟೆ ಉರಿತಾ ಇರ್ತಾರೆ ತಿನ್ಲಿಕ್ಕಿಲ್ಲ ಅಂತ. ಪಾಪ ಏನು ಸಮಾಧಾನ ಕೇಳ್ತಾರೆ, ನನಗಾದ್ರೂ ಇಲ್ಲ ನೀವಾದ್ರೂ ತಿನ್ನಿ ಅಂತ. ಹಾಗೆ ತಿನ್ಬಾರ್ದು, ಅವನೆದುರಿಗೆ ತಿಂತಾ ಇದ್ರೆ ಅವನಿಗೆ ಹೊಟ್ಟೆ ಉರಿತಾ ಇರುತ್ತೆ. ಆದ್ರೆ ಅವ್ರಿಗೆ ಬರ್ತಾ ಇರತ್ತಲ್ಲ. ಒಂದು ವೇಳೆ ಆ ಪೇಷಂಟ್ಗೇನೆ ನನಗೂ ತಿರುಗಬೇಕು ನಾನು ನೋಡ್ಬೇಕಂತಿದೆ ಅಂದ್ರೆ ಹೇಗ್ ತಿರುಗ್ಲಿಕ್ಕೆ ಆಗತ್ತೆ? ನಮಗಾಗಲ್ಲ, ಇಲ್ಲೇ ಕೂತಿರಪ್ಪ, ಇಲ್ಲ ಅವನು ವೀಲ್ಚೇರ್ನಲ್ಲಿ ಕರ್ಕೊಂಡು ಹೋಗ್ಬೇಕು ಅವನನ್ನ, ಅದು ಅವನಿಗೆ ಟೇಸ್ಟ್ ಆಗಲ್ಲ. ಆದರೆ ನಾನೇ ತಿರುಗಬೇಕು ನಾನೇ ತಿನ್ನಬೇಕು ಅವ್ರಿಗೆ ಏನ್ ಮಾಡಬೇಕು ಅವನಿಗೆ? ಒಂದು ವೇಳೆ ನಮಗೆ ಯೋಗ ಶಕ್ತಿ ಇದ್ದಿದ್ರೆ ನಾವೇ ಅವನೊಳಗೆ ತೋರಿ, ನಾವೇ ಅವನೊಳಗೆ ತೋರಿ ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ತಲೆಯಲ್ಲಿ ತಲೆ ಇಟ್ಟು ಏನು ಒಳಗೆ ನಿಂತು ಅವನ ಕೈಯನ್ನ ಅವನಿಗೆ ನಾನು ಇದು ತಿನ್ನಬೇಕು ಅಂತ ಆಲೋಚನೆ ಬಂದ್ರೆ ಅದಕ್ಕೆ ತಕ್ಕಂತೆ ಕೈಯನ್ನ ಕದಲಿಸಿ ಅವನಿಗೆ ತಿನ್ನು ಅಂತ ಮಾಡಿ, ಕಾಲು ಕದಲಿಸಬೇಕು ಹೋಗಬೇಕು ಅಂದ್ರೆ ನಮ್ಮ ಕಾಲ ಕದಲಿಸಿ ಅವನ ಕಾಲ ಕದಲಿಸ್ತಾ. ಎಷ್ಟು ಕಾಲ ಮಾಡ್ತೀರಿ ಈಗ? ಹತ್ತು ನಿಮಿಷ ಮಾಡಿಕೊಂಡು ಸಾಕಾಗುತ್ತೆ, ಪಾಪ ನೀವು ಬಿದ್ದಿರು ನಮ್ಮ ಪಾಡಿನ ಹೋಗ್ತೀವಿ ಅಂತ. ಒಬ್ಬರಲ್ಲ ಇಬ್ಬರಲ್ಲ, 14 ಲೋಕದಲ್ಲಿರುವ ಪ್ರತಿಯೊಂದು ಜೀವರಾಶಿ ಇಂಥದ್ದೇ. ಪ್ರತಿಯೊಬ್ಬರಿಗೂ ಆಲೋಚನೆ, ಚೆನ್ನಾಗಿರಬೇಕು, ತಿನ್ನಬೇಕು, ತಿರುಗಬೇಕು, ಎಲ್ಲ ಮಾಡಬೇಕು ಅಂತ ಆಲೋಚನೆ ಇದೆ. ಆದರೆ ಯಾರಿಗೂ ಕೈಲಾಗ್ತಾ ಇಲ್ಲ. ಇಷ್ಟು ದೊಡ್ಡ ಶರೀರ ಬೇರೆ, ಅದರೊಳಗೆ ಚಿಕ್ಕ ಜೀವ, ಕೈಲಾಗಲ್ಲ, ಆಲೋಚನೆ ಮಾತ್ರ ಇದೆ. ಎಷ್ಟು ಕರುಣಾವಂತ ಅಂದರೆ ನಮಗಾಗಿ ನಮ್ಮ ಆಸೆ ಈಡೇರಿಸಲಿಕ್ಕಾಗಿ ಕೈಲಾಗದೆ ಬಿದ್ದಿರುವ ನಮ್ಮೊಳಗೆ ತಾನು ತೋರುತ್ತಾ ಇದ್ದಾನೆ. ಮುಖದಲ್ಲಿ ಮುಖ ಆಶೆಯೇ ಆಶ್ಚರ್ಯಚಿತ್ರಮ ಅಂತ ಹೇಳುತ್ತಾರೆ. ನಮ್ಮಲ್ಲಿ ತೋರಿ ನಿಂತಿದ್ದಾನೆ, ಆಲೋಚನೆ ಕೊಡ್ತಾನೆ. ಅಯ್ಯೋ ನಾನು ಇಲ್ಲಿ ಹೋಗ್ಬೇಕು ತಿನ್ಬೇಕು ಅಂತ ಆಲೋಚನೆ ಕೊಡ್ತಾನೆ. ನಮ್ಮನ್ನ ಅವನೇ ಹೊತ್ತು ಕರ್ಕೊಂಡು ಹೋಗ್ತಾನೆ, ಆ ಪದಾರ್ಥ ಕೈಯಲ್ಲಿ ಇಡಿಸ್ತಾನೆ, ತಾನೇ ತಿನ್ನಿಸ್ತಾನೆ, ಸುಖ ಕೊಡ್ತಾನೆ, ಕರ್ಕೊಂಡು ಬರ್ತಾನೆ. ಈ ತರ ಒಂದಲ್ಲ ಎರಡಲ್ಲ, ನಾವು ತಾಯಿಯ ಹೊಟ್ಟೆಯಲ್ಲಿ ಬಿದ್ದಾಗಲಿಂದ ಸಾಯೋ ಪರ್ಯಂತ ಪ್ರತಿಯೊಂದು ಕ್ಷಣ ನಮ್ಮ ಸುತ್ತೇ ಕೂತಿರ್ತಾನೆ. ಜಸ್ಟ್ ನಮಗಾಗಿ ಒಬ್ಬರು ಅಂದ್ರೆ ಹೇಳ್ತಾರೆ ಸೆಕ್ಯೂರಿಟಿ, ನಮ್ಮ ಸುತ್ತೇ ಬಿದ್ದಿರ್ತಾರೆ ಅಂತ. ಆ ತರ ನಮ್ಮ ಸುತ್ತೇ ಇದ್ದು ಅವನಿಗೇನು ಸಿಗತ್ತೆ? ನಾವೊಬ್ಬರೇ ಹೋಗ್ತಾ ಇರ್ತೀವಿ, ಅವನು ನಮ್ಮ ಸುತ್ತೇ ಬರ್ತಾನೆ. ನಿನ್ಗೇನು ಸಿಗತ್ತೋ ನಮ್ಮಿಂದ ಒಂದು ಸಿಗತ್ತೆ, ಏನು? ನೀನು ಸಂತೋಷವಾಗಿದ್ರೆ ಸಾಕು, ನಾನು ಸಂತೋಷ ಪಡ್ತೇನೆ ಅಂತ ಹೇಳ್ತಾನೆ. ಅಂಥ ಸ್ನೇಹಿತ ನಮಗೆ ಸಿಕ್ಕಿದ್ದಾನೆ, ಅಂಥ ಸ್ವಾಮಿ ಸಿಕ್ಕಿದ್ದಾನೆ. ಅವನೇನು ಮಾಡ್ತಾ ಇದ್ದಾನೆ? ಪ್ರತಿಯೊಂದು ಕ್ಷಣ ನಮ್ಮಿಂದ ಎಲ್ಲ ಕಾರ್ಯ ಮಾಡಿಸ್ತಾ ಮಾಡಿಸ್ತಾ ನಮಗಾಗಿ ಸುಖ ಕೊಡಲಿಕ್ಕಾಗಿ ಒದ್ದಾಡ್ತಾ ಇದ್ದಾನೆ. ಅದಕ್ಕೆ ದೇವರನ್ನ ಪುರುಷ ಅಂತ ಕರೆದ್ರು. ಸುಮ್ಮನೆ ದೇವರನ್ನ ಏನು ನಮ್ಮೊಳಗಿರ್ತಾನೆ ಮಲಗಿರ್ತಾನೆ, ಪುರದಲ್ಲಿ ಮಲಗಿರ್ತಾನೆ, ಅದರಿಂದ ಪುರುಷ. ಏನರ್ಥಗಳು ಕೇಳಿದ್ರು ಅವನ ಕರುಣೆ ಪರಿಚಯ ಆಗಲ್ಲ. ಈ ತರ ಹೋಗ್ಲೇಬೇಕು, ಅವ ನಮ್ ಸುತ್ತೂ ಇದ್ದು ಎಷ್ಟು ಮಾಡಿಸ್ತಾ ಇದ್ದಾನೆ. ಪ್ರವಚನ ಬೇಕಾ ಕರ್ಕೊಂಡು ಬರ್ತಾನೆ, ಇಲ್ಲ ರೀ ಶಾಪಿಂಗ್ ಹೋಗ್ಬೇಕಾ ಕರ್ಕೊಂಡು ಹೋಗ್ತಾನೆ. ಅವ ಒಂದು ಕ್ಷಣ ಸುಮ್ಮನೆ ಕೂತರೆ 14 ಲೋಕ ಸ್ಟ್ಯಾಂಡ್ ಸ್ಟಿಲ್ ಹಾಗೆ ಬಿದ್ದಿರಬೇಕು, ಯಾರಲ್ಲಿ ಯಾವ ಚರ್ಣವರ್ಣ ಇಲ್ಲ. ಎಷ್ಟು ಜೀವರಾಶಿಗಳನ್ನ ಹೊತ್ತು 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 ತಿರುಗ್ತಾ ಇದ್ದಾನಲ್ಲ, ಅದೆಂಥ ಕರುಣಾಕರ, ಅದೆಂಥ ಪೇಷನ್ಸ್ ತನಗೆ, ಅದೆಂಥ ವಿಶೇಷವಾಗಿರ್ತಕ್ಕಂಥ ದಯ ನಮ್ಮ ಮೇಲೆ. ಯಾಕೆ ಮಾಡಬೇಕು ಇದೆಲ್ಲ ನಮಗೆ? ಏನ್ ಹಿಡಿತ ತನಗೆ? ಇದನ್ನ ಹೇಳ್ತಾರೆ ಪುರುಷ ಅಂದರೆ ಒಬ್ಬರಿಂದ ಏನೂ ಬಯಸದೆ ಅವರಿಗಾಗಿ ದುಡಿಯುವ ಚೇತನ, ಒಳಗಿದ್ದು ನಮ್ಮಿಂದ ಎಲ್ಲ ಮಾಡಿಸುವಂತಹ ಚೇತನ ಅಂತ ನಂತರ ಹೇಳ್ತಾರೆ. ದಿವ್ಯಂ ಅಂತ ಹೇಳ್ತಾರೆ, ಅಂದ್ರೆ ದಿವ್ಯ ಎಂಬ ಶಬ್ದಕ್ಕೆ ಹೇಳ್ತಾ ಇದ್ದಾರೆ. ಸೃಷ್ಟಿಯಾದಿ ಕ್ರೀಡಾದಿ ಗುಣಯುಕ್ತಂ, ಸೃಷ್ಟಿ ಮಾಡುತ್ತಾನೆ, ಸ್ಥಿತಿ ಮಾಡುತ್ತಾನೆ, ಸಂಹಾರ ಮಾಡುತ್ತಾನೆ, ಅಂದ್ರೆ ಹುಟ್ಟು ಕೊಡ್ತಾನೆ, ಚೆನ್ನಾಗಿ ಬೆಳೆಸಿ ಸಾಕ್ತಾನೆ, ಕೊನೆಗೆ ಕೊಂದು ಬಿಡ್ತಾನೆ. ನಮ್ಮ ಮಾತಲ್ಲಿ ಹೇಳಿಬಿಟ್ಟೆ, ಯಾಕ್ರಿ ಇವೆಲ್ಲ ಮಾಡ್ತಾನೆ ಅಂದ್ರೆ ಅದವನ ಸ್ವಭಾವ ಅಂದ್ರು. ಅದಕ್ಕೆ ಹೇಳ್ತಾರೆ ಚಂದ್ರಿಕಾದಲ್ಲಿ ಒಂದು ಪ್ರಶ್ನೆ ಬರುತ್ತೆ, ದೇವರಿಗೆ ಈ ಜಗತ್ತನ್ನು ಹುಟ್ಟು ಹಾಕಿ ಎಲ್ಲರನ್ನ ಬೆಳೆಸಿ ಕೊನೆಗೆ ಅವರ ಶರೀರ ಶಿಥಿಲ ಆದಾಗ ತೆಗೆದು ಇನ್ನೊಂದು ಶರೀರ ಕೊಡ್ತಾನಲ್ಲ, ಇದು ಸಂಹಾರ. ಇದು ಮಾಡುತ್ತಾನಲ್ಲ, ಏನಾದರೂ ಪ್ರಯೋಜನ ಇದೆಯಾ ದೇವರಿಗೆ? ಏನಿಲ್ಲ. ಅವಾಗ ಕೇಳ್ತಾರೆ, ಸಹಜವಾಗಿ ಲೋಕದಲ್ಲಿ ಏನೂ ಪ್ರಯೋಜನ ಇಲ್ಲದೆ ಯಾರಾದರೂ ಕೆಲಸ ಮಾಡ್ತಾರ? ಯಾರೂ ಮಾಡಲ್ಲ. ಅಂದರೆ ಮಂದೋಪಿ ಪ್ರಯೋಜನ ಅನಪೇಕ್ಷ ಮಂದೋಪಿನ ಪ್ರವರ್ತದೆ, ಹುಚ್ಚನು ಕೂಡ ಪ್ರಯೋಜನ ಮಾಡಲ್ಲ ಅಂತ ಹೇಳ್ತಾರೆ. ಅಂತಹದ್ದು ದೇವ ಯಾವ ಪ್ರಯೋಜನವಿಲ್ಲದೆ ಮಾಡಿದ ಅಂದ್ರೆ ಬುದ್ಧಿಲ್ಲದವನಕ್ಕಿಂತ ಕಡಿಮೆ ಆದ. ಅದಕ್ಕೆ ದೇವರಲ್ಲ, ಇಲ್ಲ ಪ್ರಯೋಜನ ಉಂಟು ಅಂತ ಹೇಳ್ತೀರಾ, ಇನ್ನ ಅವನಿಗಿನ್ನೂ ಲೋಪ ಇದೆ, ಅದಕ್ಕೆ ದೇವರಲ್ಲ. ಒಟ್ಟಾರೆ ಕುತ್ತಿಗೆ ಹಗ್ಗ ಹಾಕಿ ಸಿಡದಂತಾಯ್ತು. ನಿಮ್ ದೇವರು ದೇವರಲ್ಲ, ಪ್ರಯೋಜನ ಇದ್ರೂ ದೇವರಲ್ಲ, ಪ್ರಯೋಜನ ಇಲ್ಲದಿದ್ರು ದೇವರಲ್ಲ. ಅವಾಗಂದ್ರೂ ಹಾಗಲ್ಲ, ಅದು ಸಹಜವಯ್ಯ. ಏನ್ ಸಹಜ? ಅದು ಉತ್ತರ ಕೊಡ್ತಾರೆ. ನೀನಿಲ್ಲಿಗೆ ಬಂದಿಯಲ್ಲ? ಹಾ ಬಂದೆ. ಹೇಗೆ ಬಂದೀಯ? ನಡ್ಕೊಂಡು ಬಂದೆ. ಆ ನಡೆಯುವಾಗ ಕೈ ಹೀಗೆ ಇಟ್ಕೊಂಡು ಬಂದೀಯ, ಕೈ ಅಲುಗಾಡಿಸ್ತಾ ಬಂದೀಯ, ಅಲುಗಾಡಿಸ್ತಾ ಬಂದೆ. ಅದಕ್ಕೇನು ಪ್ರಯೋಜನ ಅಂದ್ರೆ, ಕೈ ಅಲುಗಾಡಿಸ್ತಾ ಬರ್ತೀವಲ್ಲ, ಏನು ಪ್ರಯೋಜನ ಅಂದ್ರೆ? ಏನೂ ಇಲ್ಲ. ನೀನೇ ಹೇಳಿದೆಯಲ್ಲ, ಏನು ಪ್ರಯೋಜನ ಇಲ್ಲದೆ ಯಾರು ಕೆಲಸ ಮಾಡಲ್ಲ, ಹುಚ್ಚರು ಮಾಡಲ್ಲ ಅಂತ ನೀನೇ ಮಾಡ್ತಾ ಇದೆಯಲ್ಲ, ಕೈ ಅಲುಗಾಡಿಸ್ತಾ ಬರ್ತಾ ಇದೀಯ, ಯಾವ ಪ್ರಯೋಜನ ಇಲ್ಲ ಅಂತ ನೀನೇ ಹೇಳ್ತಾ ಇದೀಯ, ಮತ್ತ್ಯಾಕೆ ಕೈ ಅಲುಗಾಡಿಸ್ತಾ ಇದೀಯ ಅಂದ್ರೆ, ಅದು ಸಹಜ, ನ್ಯಾಚುರಲ್. ಹಾ, ದೇವರದ್ದು ಹಾಗೆ ಸಹಜ ಅಂದರೆ ನೀನು ಮಾಡಿದ್ದ ಕಾರ್ಯ ಸಹಜ ಅಂತ ಹೇಳ್ತೀಯ, ದೇವರು ಮಾಡಿದ ಕಾರ್ಯಕ್ಕೆ ಪ್ರಯೋಜನ ಇಲ್ಲ, ದೇವರಲ್ಲ ಇಷ್ಟೆಲ್ಲ ಮಾತಾಡ್ತೀಯ, ನೋಡು ಅಂತ ಹೇಳಿದ್ರು. ಆತರ ಭಗವಂತ ದಿವ್ಯಂ ಅಂದರೆ ಇನ್ನೊಬ್ಬರಿಗಾಗಿ ದುಡಿಯುವಂತಹ ವ್ಯಕ್ತಿ. ಚೇತನ ಅನ್ನೋ ಶಬ್ದ ಚೈತನ್ಯ ಅಂತಷ್ಟೇ, ಈ ಜೀವ ಜಡದಕ್ಕಿಂತ ಭಿನ್ನ, ಜಡ ಅಲ್ಲ ಚೇತನ ಹೌದು, ಆದರೆ ಇಂಥ ಚೇತನ ಅಲ್ಲ, ಬೇರೇನೆ, ಜೀವ ಜಡ ವಿಲಕ್ಷಣನಾದವ. ಅಷ್ಟೇ ಅಲ್ಲ, ಯಾರಿಂದ ಏನನ್ನೂ ಅಪೇಕ್ಷ ಪಡದೆ ವಿಶೇಷವಾಗಿ ಈ ಸೃಷ್ಟಿ ಮೊದಲಾದ ಕಾರ್ಯವನ್ನ ಮಾಡುತ್ತಾನೆ. ಅಲ್ಲ, ಇಷ್ಟೆಲ್ಲ ಜನರನ್ನು ಹೊತ್ತು ಅವರಿಗೆಲ್ಲ ಕೊಡಿಸಿ ಮಾಡೋ ಕಾಲಕ್ಕೆ ಎಷ್ಟು ಸ್ಟ್ರೈನ್ ಆಗುತ್ತೆ ಆತನಿಗೆ, ಪಾಪ ಅಲ್ಲವಾ ಅಂದ್ರೆ ಹೇಳ್ತಾರೆ. ಲೀಲೆಯಿಂದ ಮಾಡುತ್ತಾನೆ. ಒಂದು ವೇಳೆ ಒಳ್ಳೆ ದಷ್ಟಪುಷ್ಟವಾಗಿ ನಾವು ಚೆನ್ನಾಗಿದ್ದೀವಿ, ಜೇಡರ ಬಲ ಕಟ್ಟಿದೆ, ಅದನ್ನ ಕತ್ತರಿಸಬೇಕು, ಅದಕ್ಕೆ ಯಾರಾದರೂ ಚಾಕು ಗೀಕು ತಗೊಂಡು ಹೋಗ್ತಾರಾ? ಏನು ಬೇಕಾಗಿಲ್ಲ, ಅದನ್ನು ಕತ್ತರಿಸಬೇಕಾಗಿಲ್ಲ, ಕೈ ಇಟ್ಟರೆ ಸಾಕು ತಾನಾಗಿ ಕತ್ತರಿಸಿ ಹೋಗುತ್ತೆ ಅಲ್ವಾ. ಅದೇ ತರ ಇಡೀ ಜಗತ್ತಿನಲ್ಲಿ ಪ್ರತಿಯೊಬ್ಬ ಚೇತನರಲ್ಲಿ ತೋರಿ 24 ಗಂಟೆ ಕೋಟಿ ಕೋಟಿ ಜನ್ಮಗಳಿಂದ ಅವರ ಹಿಂದೆ ಇದ್ದು ಅವರಿಗಾಗೇ ಬುದ್ಧಿಯನ್ನ ಕಾನ್ಸಂಟ್ರೇಷನ್ ಮಾಡುತ್ತಾ ಎಲ್ಲಾ ಕೆಲಸಗಳನ್ನ ಚೆನ್ನಾಗಿ ಬಗಡಬಂದಿಯಾಗಿ ಮಾಡಿಸ್ತಾ ಇದ್ದಾನಲ್ಲ, ಇದು ಆತನಿಗೆ ಎಷ್ಟು ಕೆಲಸ ಸುಸ್ತ ಅಂದ್ರೆ ಇಲ್ಲ. ಜೇಡರ ಬಲೆಯನ್ನು ಕತ್ತರಿಸಿದಂತೆ ಸುಲಭವಾಗಿ ಮಾಡುತ್ತಾ ಇದ್ದಾನೆ. ಅದಕ್ಕೆ ಸುಲಭನೋ ಅಂದ್ರು, ಎಲ್ಲ ಸುಲಭ ಅವನಿಗೆ. ಹೌದಾ, ಮಾಡಿಬಿಡ್ರಿ ಅಲ್ಲ. ಸುಲಭ ಆದ್ರೆ ಮಾತ್ರ ಯಾಕ್ರಿ ಮಾಡಬೇಕು? ಬೇರೆ ಕೆಲಸ ಇಲ್ವ, ನಾವು ಮಾಡ್ತೀವಿ. ಕಾರ ಪಕ್ಕದವರು ಬಂದು ಸ್ವಲ್ಪ ನಮಗೆ ಅವರ ಕಾರ್ ದುಡಬೇಕು, ಏನು ಚೂ ದುಡೋದು, ಏನು ಸುಲಭ ಅದು ದುಡ್ಬೋದಲ್ಲ. ಸುಲಭ ನಾನ್ಯಾಕೆ ದುಡ್ಲಿ, ನಿನ್ನ ಕೆಲಸ ನಾನ್ಯಾಕೆ ಮಾಡಲಿ, ವಿತೌಟ್ ಪರ್ಪಸ್ ನಾನ್ಯಾಕೆ ಮಾಡಲಿ, ಎಟ್ ಲಾಸ್ಟ್. ಹೌದಲ್ಲ ನಾವು ಹೇಳೋದು, ಅದನ್ನ ಹೇಳ್ತಾರೆ ಸ್ವಾಮಿ. ಇಷ್ಟು ಜನಕ್ಕೆ ಇಷ್ಟು ಉಪಕಾರ ಮಾಡ್ತಾ ಇದ್ದಾನೆ, ಅದಕ್ಕೆ ದೇವರನ್ನ ದಿವ್ಯಂ ಅಂದ್ರು. ಅದಕ್ಕೆ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥ ಅನುಚಿಂತಯಂ. ಅಂತಹ ಭಗವಂತನನ್ನ ಚಿಂತನೆ ಮಾಡ್ತಾ ಬಂದರೆ ನಮಗೂ ಕೂಡ ಒಳ್ಳೆ ಒಳ್ಳೆ ಗುಣಗಳು ಮೂಡ್ತಾ ಬರುತ್ತೆ. ಸಾಧನೆ ಮಾಡುವಾಗ ಇನ್ನೊಬ್ಬರಿಂದ ಏನೂ ಬಯಸದೆ ಅವರಿಗೆ ಸಹಾಯ ಮಾಡುವ ವ್ಯಕ್ತಿತ್ವ ನಮ್ಮಲ್ಲಿ ಬರ್ತಾ ಬರುತ್ತೆ. ಅದರಿಂದ ನೋಡಿ, ಇನ್ನೊಬ್ಬರಿಂದ ಏನೋ ಬಯಸಿ ಅವರಿಗೆ ಸಹಾಯ ಮಾಡಿದರೆ ಒಳಗೆ ಸಂತೋಷ ಸಿಗಲ್ಲ. ಯಾಕೆ? ಎಕ್ಸ್ಪೆಕ್ಟೇಷನ್ ಕೂತೇ ಇರುತ್ತೆ, ಅವರಿಂದ ಅದು ಬರೋವರೆಗೂ ಕಾಯ್ತಾ ಇರ್ತೇವೆ, ಅವರದು ಕೊಳ್ಳಿಲ್ಲ ದುಃಖ ಶುರು ಆಗುತ್ತೆ. ಅದೇ ಯಾರಿಂದ ಏನೂ ಬಯಸದೆ ಅವರು ಚೆನ್ನಾಗಿದ್ರೆ ಸಾಕು ಅಂತ ಮಾಡ್ತಾ ಹೋಗ್ರಿ, ಅದರಲ್ಲಿ ಬರುವ ಸುಖ ಇನ್ನೆಲ್ಲೂ ಸಿಗಲ್ಲ. ಆ ಸ್ವಾಮಿ ಹಾಗೆ ಮಾಡುತ್ತಾ ಇದ್ದಾರೆ. ಹಾಗಾದರೆ ನಮ್ಮಲ್ಲಿ ಇನ್ನೊಬ್ಬರಿಂದ ಅಪೇಕ್ಷೆ ಏನೋ ಒಂದು ಪಟ್ಟು ಅದು ಹೇಗೆ ಅಭ್ಯಾಸ ಆಗಿರುತ್ತೆ ನಮಗೆ ಅನೇಕ ಕೋಟಿ ಕೋಟಿ ಜನ್ಮಗಳಿಂದ. ಯಾರಿಗೂ ಏನು ಅಪೇಕ್ಷೆ ಪಡೆದ್ರೆ ಏನು ಮಾಡ್ಲಿಕ್ಕೆ ಹೋಗಲ್ಲ ಮನಸ್ಸು, ಬೇಡ ಬೇಡ ಏನೊಂದು ಪಡು ಅಂತ ಹೇಳ್ತಾ ಇರುತ್ತೆ. ಆ ಭೂತ ಹೋಗಬೇಕಾ? ದೇವರನ್ನ ದಿವ್ಯಂ ಅಂದರೆ ಯಾರಿಂದ ಏನನ್ನು ಅಪೇಕ್ಷೆ ಪಡದೆ ಎಲ್ಲರಿಗಾಗಿ ಸದಾ ಹೆಣಗುವ ಚೇತನ ಅಂತ ದೇವರ ಚಿಂತನೆ ಮಾಡಿದರೆ ನಮ್ಮನ್ನೂ ಭಗವಂತ ಹಾಗೆ ಮಾಡಿಬಿಡ್ತಾನೆ. ಹಾಗಾದ್ರೆ ಏನಾಗುತ್ತೆ, ನಮಗೇ ಪ್ರಾಫಿಟ್. ಏನಾಗುತ್ತೆ, ಪ್ರತಿಯೊಂದು ಕೆಲಸದಲ್ಲೂ ಆನಂದದ ಚಿಡುಮೆ ಮೇಲಕ್ಕೆ ಬರ್ತಾ ಇರುತ್ತೆ. ಅದಕ್ಕೆ ಈ ರೀತಿ ಚಿಂತನೆ ಮಾಡಿ, ಒಟ್ಟಾರೆ ಅಭ್ಯಾಸದಿಂದ ದೇವರನ್ನೇ ನೆನೆಯೋದು ಕಲಿಯಿರಿ, ಆ ದೇವರ ನೆನೆಯೋ ಕಾರಣಕ್ಕೆ ಈ ಮೂರನ್ನು ನೆನೆಯಿರಿ ಎಂದರು. ಇನ್ನಾ ಮುಂದೆ ಹೇಳ್ತಾ ಇದ್ದಾರೆ, ಕವಿಂ ಪುರಾಣಂ ಅನುಶಾಸಿತಾರಂ ಅನೋರಣೀಯಾಂಸಂ ಅನುಸ್ಮರೇದ್ಯ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಾ ಪರಸ್ತಾತ್. ದೇವರ ಒಂದೊಂದು ಗುಣಗಳನ್ನು ಚಿಂತನೆ ಮಾಡ್ತಾ ಇರ್ತಾ ಇದ್ದಾರೆ. ಏನದು ಅಂತ ಹೇಳ್ತಾರೆ, ಕವಿಂ ದೇವರನ್ನ ಕವಿ ಅಂತ ಚಿಂತನೆ ಮಾಡಬೇಕು. ನೋಡಿ, ನಮಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದರೆ ಅದರ ತಿಳುವಳಿಕೆ ಬೇಕು. ತಿಳುವಳಿಕೆ ಹೇಗಿರಬೇಕು, ಚೂರು ಚಾರು ಕಳಿಕೆ ಮಾಡಿದರೆ ಆ ಕೆಲಸ ಮಾಡುವಷ್ಟು ಕಾಲ ಸಂಶಯಗಳು ಬರ್ತಾನೇ ಇರುತ್ತೆ. ಆಫೀಸಲ್ಲಿರ್ತಾರೆ, ಸ್ಟಾರ್ಟಿಂಗ್ ಡೇ ಇಂದಲೇನೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ ಆ ಕೆಲಸ ಮಾಡುವ ಪ್ರಶ್ನೆಗಳಿಗೆ ಈ ಮೇಲ್ನವರು ಉತ್ತರ ಕೊಡಲಾರದೇ ಒದ್ದಾಡಬೇಕು. ಯಾಕೆ, ಹೀಗೆ ಮಾಡ್ತಾನೆ ಡೌಟ್ ಬರುತ್ತೆ, ಹೀಗೆ ಮಾಡಲಾ ಬೇಡ ಮತ್ತೊಂದು ಮಾಡ್ತಾನೆ ಮತ್ತೆ ಡೌಟ್. ಅದಕ್ಕೆ ಟ್ರೈನಿಂಗ್ ಅಂತ ಕೊಟ್ಬಿಡ್ತಾರೆ ಅವರಿಗೆ. ಆ ಟ್ರೈನಿಂಗ್ ಅಲ್ಲಿ ಅವನು ಮಾಡುವ ಕೆಲಸವೆಲ್ಲ ಅಭ್ಯಾಸ ಮಾಡಿಸಿ ನಂತರ ಅವನ ಕೊಡಿಸ್ತಾರೆ, ನಾ ಈ ಮಾಡು. ಅವಾಗ ಡೌಟೇ ಬರಲ್ಲ ಅವನಿಗೆ. ಯಾಕೆ, ಅವನು ಮಾಡುವ ಕೆಲಸ ಏನಿದೆ, ಹೇಗಿದೆ, ಹೇಗೆ ಮಾಡಬೇಕು, ಕ್ಲಿಯರ್ ಪಿಕ್ಚರ್ ಬಂದಿರುತ್ತೆ. ದಿನ ಅದು ಮಾಡ್ತಾ ಹೋಗ್ತಾನೆ, ಅದರಲ್ಲಿ ಮತ್ತು ಸಂಶಯ ಬರಲ್ಲ. ಬರುತ್ತೆ ಯಾವಾಗ, ಅದರಲ್ಲಿ ಚೂರು ತೊಂದರೆಗಳು ಬಂದಾಗ ಹೇಗೆ ಅಂತ ಕೇಳುತ್ತಾರೆ. ನೋಡ್ತಾ ಇರ್ತೇವೆ ಎಲ್ಲ ಬ್ಯಾಂಕ್ ಅಲ್ಲೂ ಎಲ್ಲ ಕಡೆ ನೋಡ್ತಾ ಇರ್ತೀವಿ, ಎಲ್ಲ ಕಾಮನ್ ದಿನಾಗೂ ಚೆಕ್ಗಳು ಬರ್ತಾ ಇರ್ತೇವೆ, ಪಾಸ್ ಮಾಡ್ತಾ ಇರ್ತಾರೆ, ಎಲ್ಲ ಆಗ್ತಾ ಇರುತ್ತೆ. ಅದರಲ್ಲೂ ಏನಾದ್ರೂ ತೊಂದರೆ ಸ್ಪೆಸಿಫಿಕ್ ಆಗಿ ಬಂದ್ರೆ ಅವಾಗ ಆಫೀಸರ್ ಹತ್ರ ಹೋಗಿ ಹೇಗೆ ಅದಕ್ಕೆ ಉತ್ತರ ಕೊಡ್ತಾರೆ. ಹಾಗೆ ನಮ್ಮಲ್ಲೂ ಕೂಡ ಸಾಧನೆ ಅಂತಾದರೆ ಏನು ಮಾಡಬೇಕು ಎಂಬ ಗುರಿ ನಮಗೆ ಸೆಟ್ ಆಗಬೇಕು. ಆ ಗುರಿ ಚೆನ್ನಾಗಿ ಕುದುರಬೇಕಾದರೆ ನಮ್ಮಲ್ಲಿ ಆ ಗುರಿ ಅದರ ಬಗ್ಗೆ ಜ್ಞಾನ ಬೇಕು. ಜ್ಞಾನ ಚೆನ್ನಾಗಿ ಬಂದರೆ ಏನು ಮಾಡಬೇಕು ಅಂತ ಗೊತ್ತಾದರೆ ಮಾಡ್ತಾ ಹೋಗ್ತೀವಿ. ಮಾಡುತ್ತಾ ಹೋದಾಗ ಸಂಶಯಗಳು ಬರುತ್ತೆ, ಚೂರು ಚೂರು ವಿಶೇಷವಾದದ್ದು, ಅದನ್ನ ಅವರು ಪರಿಹಾರ ಮಾಡುತ್ತಾರೆ. ಹಾಗಾದರೆ ನಮಗೆ ಜೀವನದ ಗುರಿ ಮೊದಲು ಸೆಟ್ ಆಗಬೇಕು. ಆ ಗುರಿಯ ಬಗ್ಗೆ ತಿಳುವಳಿಕೆ ಬರಬೇಕಾ, ಅದಕ್ಕೆ ದೇವರನ್ನ ಚಿಂತನೆ ಮಾಡಬೇಕಂತೆ. ಕವಿಂ ಸರ್ವಜ್ಞಂ, ಸರ್ವಜ್ಞ ಶಬ್ದಕ್ಕರ್ಥ ಏನು ಅಂತ ಹೇಳ್ತಾರೆ, ಇಡೀ ಬ್ರಹ್ಮಾಂಡದೊಳಗಿರುವ ಸಕಲ ಜೀವರಾಶಿಗಳು ಏನಿದ್ದಾರೆ, ಯಾರ್ಯಾರಿಗೆ ಯಾವ ಯಾವ ಜನ್ಮದಲ್ಲಿ ಯಾವ ಯಾವ ದಿನ ಯಾವ ಯಾವ ಕ್ಷಣ ಎಂತೆಂಥ ಜ್ಞಾನ ಕೊಡಬೇಕು ಎಂಬುದು ಅವನಿಗೆ ಗೊತ್ತು. ಇಲ್ಲಿ ಸರ್ವಜ್ಞ ಅಂದರೆ ಎಲ್ಲ ಗೊತ್ತಿದ್ದವ ಅಂತ ತಿಳಿಯೋದು ನಮ್ಗೆ ಗೊತ್ತು. ಸರ್ವಜ್ಞ ಎಲ್ಲ ಗೊತ್ತಿದ್ದವ, ಅದರಿಂದ ಏನು ಉಪಯೋಗ ಹಾಗಲ್ಲ. ಆ ಎಲ್ಲ ಗೊತ್ತಿರೋದರ ಒಳಗೆ ಹೋಗಬೇಕು. ಈ ಸಕಲ ಜಗತ್ತಿನ ಪ್ರತಿಯೊಬ್ಬ ಜೀವರಾಶಿಗೆ ನೀವೇ ತಗೊಳ್ಳಿ. ನಿಮಗೆ ಹುಟ್ಟಿದಾಗಲಿಂದ ಸಾಯುವ ಪರ್ಯಂತ ಇವಾಗ ಎಷ್ಟು ವಯಸ್ಸು ಬಂದಿದೆ ನಿಮಗೆ ಗೊತ್ತು. ಹುಟ್ಟಿದಾಗಿರುವ ತಿಳುವಳಿಕೆಗೂ ಅನುಭವಕ್ಕೂ, ಇವಾಗಿರುವ ತಿಳುವಳಿಕೆ ಅನುಭವಕ್ಕೂ ವ್ಯತ್ಯಾಸ ವ್ಯತ್ಯಾಸ. ದಿನೇ 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 ದೇವರು ಕೊಡ್ತಾ ಇದ್ದಾರಾ ಇಲ್ವಾ? ಇವಾಗಿದ್ದ ಅನುಭವ ಅದು ವ್ಯಕ್ತಿಗಳ ಜೊತೆ ಅನುಭವ ಆಗಿರಬಹುದು, ಪದಾರ್ಥಗಳ ಜೊತೆ ಅನುಭವ ಆಗಿರಬಹುದು, ಅದು ಏನೇ ಆಗಿರಬಹುದು, ಆ ಅನುಭವ ಹುಟ್ಟಿದಾಗಿತ್ತ ಮಧ್ಯೆ ಇತ್ತ ಈಗ ಬರ್ತಾ ಇದೆ, ಈಗ ಬಂದದ್ದು ಇನ್ನು ಮುಂದೆ ಜಾಸ್ತಿ ಆಗುತ್ತೆ ಅನುಭವ ತಿಳುವಳಿಕೆ. ಹಾಗಾದರೆ ದೇವರನ್ನ ಈ ಜಗತ್ತಿನಲ್ಲಿ ಯಾರ್ಯಾರಿಗೆ ಯಾವ ಯಾವ ಕಾಲದಲ್ಲಿ ಎಂತೆಂಥ ತಿಳುವಳಿಕೆ ಕೊಡಬೇಕೋ ಗೊತ್ತಿದ್ದವ, ಎಲ್ಲರ ಕುರಿತು ಗೊತ್ತಿದ್ದವ, ನನಗೆ ಎಂಥ ಜ್ಞಾನ ಕೊಡಬೇಕೋ ಗೊತ್ತಿದ್ದವ ಅಂತ ನಾವು ಚಿಂತನೆ ಮಾಡಿದರೆ ನಮ್ಮಲ್ಲಿ ಕಾಲ ಕಾಲಕ್ಕೆ ಒಳ್ಳೆ ಜ್ಞಾನ ಬರ್ತಾ ಬರುತ್ತೆ. ಇನ್ನೊಂದು ಮಿಡುಕೋದು ತಪ್ಪುತ್ತೆ. ಏನದು, ಎಲ್ಲರೂ ತಿಳ್ಕೊಂಡ್ಬಿಡ್ತಾ ಇದ್ದಾರೆ ನನಗೆ ಏನು ಗೊತ್ತಾಗಿಲ್ಲ, ಏನು ಚಿಂತೆ ಇಲ್ಲ. ಸ್ವಾಮಿ ಯಾವ ಯಾವ ಕಾಲಕ್ಕೆ ಎಷ್ಟೆಷ್ಟು ತಿಳಿಸಬೇಕೋ ಖಚಿತವಾಗಿ ನಮ್ಮನ್ನ ಹೊಡೆದು ತಿಳಿಸ್ತಾನೆ. ತಿಳಿಸಲಿಕ್ಕೆ ಇಲ್ಲವಾ, ನಾವು ಏನು ಪಲ್ಟಿ ಹೊಡೆದರು ಕೂಡ ಆ ಉಪನ್ಯಾಸಗಳಿಗೆ 20 ಉಪನ್ಯಾಸಕ್ಕೆ ಹೋಗಿ ಅಲ್ಲೆಲ್ಲ ಉರುಳಾಡಿ ಬಂದರೂ ಕೂಡ ತಲೆಯಲ್ಲಿ ಬರುತ್ತೆ ಎಲ್ಲ ಓವರ್ಫ್ಲೋ ಆಗ್ತಾ ಇರುತ್ತೆ. ಇನ್ನೊಂದು ಬರುತ್ತೆ, ಏನು ನಾನಿಷ್ಟು ಕೇಳಿದೆ ಅಂತ ಅಹಂಕಾರ ಬರುತ್ತಷ್ಟೇ, ಒಳಗೆ ಇಳಿಯಲ್ಲ. ಅದರಿಂದ ಪ್ರವಚನಕ್ಕೆ ಹೋಗೋದು ಬಿಡಿ ಅಂತ ಹೇಳ್ತಾ ಇಲ್ಲ. ಸ್ವಾಮಿ ಕಾಲ ಕಾಲಕ್ಕೆ ಕೊಟ್ಟೇ ಕೊಡತಾನೆ, ದುಃಖಗಳು ಬೇಡ. ಸ್ವಾಮಿ ಚೆನ್ನಾಗಿ ಕೊಡತ, ಅದಕ್ಕೆ ದೇವರನ್ನ ಕವಿಂ ಅಂತ ಚಿಂತನೆ ಮಾಡಬೇಕು. ಸರ್ವಜ್ಞ ಎಂಬುದನ್ನ ಹೇಳ್ತಾರೆ, ದೇವರನ್ನು ಸರ್ವಜ್ಞ ಅಂತ ಚಿಂತನೆ ಮಾಡಿದರೆ ಅದರಲ್ಲಿ ತುಂಬಾ ರಹಸ್ಯ ಕೂತಿದೆ. ನಾವು ದೇವರ ಮುಂದೆ ಬಂದು ಕೊಡಲೆ ನಮ್ಮ ಬೇಡಿಕೆಗಳೆಲ್ಲ ಶುರುವಾಗುತ್ತೆ. ಇದು ಕೊಡು, ಅದು ಕೊಡು, ಇದು ಕೊಡು ಎಲ್ಲ ದೇವರನ್ನ ಕೇಳ್ತೀವಲ್ಲ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಸರ್ವಜ್ಞನ್ ನಮಗೆ ಯಾವಾಗ ಏನು ಹೇಗೆ ಕೊಡಬೇಕು ಚೆನ್ನಾಗಿ ಗೊತ್ತಿದ್ದವ. ಇವನಿಗೆ ನಾವು ಹೇಳಬೇಕಾಗಿಲ್ಲ ಇದು ಕೊಡು ಅದು ಕೊಡು ಅಂತ ಹೇಳಬೇಕಾಗಿಲ್ಲ. ಮಠದಲ್ಲಿ ಬಡಿಸ್ತಾ ಇದ್ದಾರೆ, ಆ ಬಡಿಸುವವರಿಗೆ ಪದಾರ್ಥಗಳೆಷ್ಟಿವೆ ಅಂತ ಗೊತ್ತು, ನಮಗೆ ಗೊತ್ತಿಲ್ಲ. ಅವತ್ತು ಅಡಿಗೆ ಏನ್ ಮಾಡಿದ್ದಾರೋ ಗೊತ್ತಿಲ್ಲ, ಅಡಿಗೆ ಏನ್ ಮಾಡಿದ್ದಾರೋ ಗೊತ್ತಿಲ್ಲ. ಬೇಡ ಮಠ ಬೇಡ, ಮನೆಯಲ್ಲೇ ನಿಮ್ಮನೆಯವರೇ ಇದ್ದಾರೆ, ನೀವೇ ಊಟಕ್ಕೆ ಕೂತಿದ್ದೀರಾ. ಊಟಕ್ಕೆ ಕೂತಾಗ ಅದು ತಾ ಇದು ತಾ ಅಂತ ನೀವು ಹೇಳಿ ಶುರು ಮಾಡಿದರೆ ಅವ್ರು ನಮ್ಗೆ ಗೊತ್ತಲ್ರಿ ಯಾವಾಗ ಯಾವಾಗ ಏನ್ ಹಾಕ್ಬೇಕೆಂಬುದು, ಮತ್ತು ನೀವ್ಯಾಕೆ ಹೇಳ್ತೀರಾ. ಅಲ್ಲ ನಾನು ಹೇಳ್ತೀನಿ. ಅವಾಗ ಅಂತಾರೆ ನಾವು ಏನ್ ಅಡಿಗೆ ಮಾಡಿದೀವೋ ನಿಮ್ಗೆ ಗೊತ್ತೇ ಇಲ್ಲಲ್ಲ. ಅಲ್ಲ ಹುಳಿ ಸಾರು ಇವತ್ತೇನು ಮಾಡಿಲ್ಲ, ಬರೀ ಚಿತ್ರಾನ್ನ ಮೊಸರನ್ನ ಮಾಡಿದ್ದು, ಮತ್ತು ಹುಳಿ ಸಾರು ಕೇಳಿದ್ರೆ ಹೇಗೆ ಅಲ್ವಾ. ಹಾಗೆ ಹೇಳ್ತಾರೆ ಸ್ವಾಮಿಗೆ ನಮಗೆ ಯಾವಾಗ ಯಾವಾಗ ಏನೇನು ಕೊಡಬೇಕೋ ಗೊತ್ತು, ಆ ಐಟಮ್ ಅವನಿಗೆ ಗೊತ್ತು, ಯಾವಾಗ ಕೊಡಬೇಕೋ ಅವನಿಗೆ ಗೊತ್ತು. ಸುಮ್ಮನೆ ಅವನ ಕೊಡು ಕೊಡು ಅಂದ್ರೆ ಏನು ಕೊಡಬೇಕೋ ನಿನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ದೇವರನ್ನ ಬೈದಂತಾಗುತ್ತೆ. ಅವಾಗೇನಾಗುತ್ತೆ, ಈ ಬೇಡೋದು ತಪ್ಪುತ್ತೆ. ಯಾವಾಗ ಯಾವಾಗ ಬಾಯಿಯಿಂದ ಮನಸ್ಸಿನಿಂದ ದೇವರು ಇದು ಕೇಳಬೇಕು ಇದು ಕೇಳಬೇಕು ಅಂತ ಬರುತ್ತಲ್ಲ ಹೊಗ್ಗಂತ ನೋವು ಬರುತ್ತೆ, ನಮಗೆ ಒಂದು ಪೇನ್ ಕಿಲ್ಲರ್ ಆಗ್ತೀವಿ ಹೌದಾ. ಹಾಗೆ ನಮ್ಮಲ್ಲಿ ಆಸೆ ಬರುತ್ತೆ ದೇವರನ್ನು ಕೇಳ್ಬಿಡೋಣ ಕೊಡು ಕೊಡು ಅಂತಾಗ ಈ ಟ್ಯಾಬ್ಲೆಟ್ ಹಾಕೊಳ್ಳಿ. ಸರ್ವಜ್ಞ ಕವಿ ಎಂದು ಚಿಂತನೆ ಮಾಡಿದರೆ ಅವನಿಗೇನು ಕೊಡಬೇಕೋ ಗೊತ್ತು. ಸುಮ್ಮನೆ ಅವನ ಕಾಟ ಕಾಡಿಸೋದು ಯಾಕೆ ಅಂತ ಸುಮ್ಮನೆ ಕೂತು ಬಿಡುತ್ತೆ, ದುಃಖ ಹೋಗಿಬಿಡುತ್ತೆ. ಅಂದ್ರೆ ಅದರಲ್ಲಿ ಇನ್ನ ಅರ್ಥ ಕೂತಿದೆ, ನನಗೇನೋ ಬೇಕಂತ ಅನಿಸ್ತು, ಅವನಿಗೆ ಗೊತ್ತು ಏನು ಕೊಡಬೇಕು ಅಂದ್ರೆ ನನಗೆ ಬೇಕಾದ್ರೂ ಸಿಕ್ಕಿಲ್ಲಲ್ಲ, ನನಗೆ ಬೇಕಾದ್ರೂ ಸಿಗಬೇಕು. ಅವನ ಕೊಡ್ತಾ ಇಲ್ಲ, ಅವನ ಕೊಡ್ತಾ ಇಲ್ಲ, ನನಗೆ ಬೇಕಾದ್ರೂ ಸಿಗಬೇಕು, ಕೇಳದಿದ್ರೆ ಹೇಗೆ. ಅವಾಗ ಅಂತಾರೆ ನೀನು ಕೇಳಿದ್ರು ಕೂಡ ಕೊಡ್ತಾನೆ ಅಂತ ಗ್ಯಾರಂಟಿ ಏನಿದೆ ಅಲ್ವಾ. ನಮಗೇನು ಕೊಡಬೇಕೋ ಕೇಳದೇನೆ ಕೊಡ್ತೀನಿ ಎಂದು ಸಂಕಲ್ಪದಿಂದ ತಂದಿದ್ದಾನೆ. ಹೌದ್ ತಾನೆ, ನಾವೇನು ಅಪ್ಲಿಕೇಶನ್ ಹಾಕೊಂಡು ಬಾ ದೇವರ ಹತ್ರ, ಸ್ವಾಮಿ ಈ ಜನ್ಮ ಕೊಡು, ಅದರಲ್ಲೂ ಬೆಂಗಳೂರಲ್ಲಿ ಈ ಲೇನ್ ಅಲ್ಲಿ ಈ ಕ್ರಾಸ್ ಅಲ್ಲಿ ಇಂಥ ಮನೆಯಲ್ಲಿ ಇವರ ಹೊಟ್ಟೆಯಲ್ಲಿ ಹೊಡಿಸು, ನಾನು ಹುಟ್ಟಿದಾಗ ಈ ಮನೆ ಮೊದಲೇ ಕನ್ಸೆಪ್ಟ್ ಆಗಿರಬೇಕು, ಅದರಲ್ಲಿ ಎಲ್ಲಾ ಫೆಸಿಲಿಟಿ ಇರಬೇಕು. ದೇವರು ಕೇಳ್ಕೊಂಡು ಬಾ, ಇಲ್ಲಲ್ಲ ಕೊಟ್ಟನಲ್ಲ. ಹಾಗೆ ಪ್ರತಿಯೊಂದು ಕೂಡ ನಮಗೆ ಏನು ಬೇಕೋ ಎಲ್ಲ ಕೊಡಲಿಕ್ಕೆ ಸಿದ್ಧ ಆಗಿದ್ದಾನೆ. ಏನು ಇಲ್ಲವೋ ಸುತ್ತು ಜಾಗಂಟೆ ಬಾರಿಸಿದ್ರು ಉರುಳಾಡಿದ್ರು ಕೊಡೋದೇ ಇಲ್ಲ. ಯಾಕೆ? ಅದು ಕೊಟ್ರೆ ಹಾಳಾಗ್ತೀವಿ. ಯಾಕೆ? ಸರ್ವಜ್ಞ ಎಂಬುದರಲ್ಲಿ ಅರ್ಥ ಏನು? ಇವತ್ತು ಸ್ವಾಮಿ ನನಗೇನು ಕೊಡಬೇಕೋ ಕೊಡತಾನೆ, ಇನ್ನೊಂದು ಕೊಟ್ಟಿದ್ದಾನೆ, ಬೇಕೆಂಬ ಬಯಕೆ ಕೊಟ್ಟಿದ್ದಾನೆ, ಕೊಡದೆ ಸುಮ್ಮನೆ ಕೂತಿದ್ದಾನೆ. ಅಂದರೆ ಅರ್ಥ ನನಗೆ ಕೊಡದೇ ಇರುವುದರಲ್ಲೇ ನನ್ನ ಹಿತ ಇದೆ, ಅದಕ್ಕೆ ಸ್ವಾಮಿ ಕೊಡ್ತಾ ಇಲ್ಲ ಅಂತ ಸಂತೋಷಪಟ್ಟು ಸ್ವಾಮಿ ಅದಕ್ಕೆ ಹೇಳ್ತಾರೆ ಸುಂದರವಾದ ಮಾತು ದಾಸರು ಹೇಳೋದು, ನಿನ್ನ ಚಿತ್ತಕ್ಕೆ ಬಂದದ್ದೆನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ. ಯಾಕೆ ಅಂದ್ರೆ ನಿನ್ನ ತಲೆಯಲ್ಲಿ ಏನ್ ಬರುತ್ತೋ ಅದು ನನ್ನ ತಲೆಗೆ ಬಂದ್ರೆ ಸುಖ ಎಲ್ಲ ಸಿಗುತ್ತೆ. ನಿನ್ನ ತಲೆಯಲ್ಲಿ ನನಗೇನು ಕೊಡಬೇಕು ಅಂತ ಬರಲ್ಲವೋ ಅದು ನನ್ನ ತಲೆ ಕೊಟ್ಟಿಯ, ಹೇಗೂ ಬರಲ್ಲ, ಇನ್ನೇನು ಉಳಿಯುತ್ತೆ, ದುಃಖವೇ ಉಳಿಯುತ್ತೆ. ಅದ ಕಾರಣ ಸ್ವಾಮಿ ನಿನ್ನ ಅಂದ್ರೆ ಇಷ್ಟು ದೇವರು ಕೊಟ್ರ ಒಳ್ಳೆದಕ್ಕೆ, ಕೊಡಲಿಲ್ಲ ಒಳ್ಳೆದಕ್ಕೆ, ನನಗೆ ಏನು ಒಳ್ಳೆಯದೋ ಅದು ಮಾತ್ರ ಕೊಡುವವ ಅಂತ ದೇವರನ್ನ ತಿಳಿಯುತ್ತೀವ, ಅದನ್ನ ದೇವರನ್ನ ಕವಿ ಸರ್ವಜ್ಞ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಒಂದು ವೇಳೆ ನಮಗೆ ಬಯಕೆ ಬಂದಿದ್ರು ದೇವರನ್ನ ಕೇಳಿದ್ರು ದೇವ ಕೊಡದೇ ಇದ್ರು ಅವಾಗ ಅಯ್ಯ ನನಗಿದು ಒಳ್ಳೇದಲ್ಲ ಅದಕ್ಕೆ ನೀ ಕೊಡಲಿಲ್ಲ. ಸತ್ಯ ಶಾಸ್ತ್ರ ಗುರುಗಳು ದೊಡ್ಡವರು ಹೇಳ್ತಾ ಇದ್ದಾರೆ ನೀನು ಕೊಡಲಿಲ್ಲ ಅಂದ್ರೆ ಅದು ನನಗೆ ಒಳ್ಳೇದಲ್ಲ. ಆದ್ದರಿಂದ ಸ್ವಾಮಿ ಅವಾಗ ಏನು ಕೇಳಬೇಕು? ಒಂದು ಕಡೆ ಬಯಕೆ ಕಾಡುತ್ತಾ ಇದೆ, ಇನ್ನೊಂದು ಕಡೆ ದೇವರು ಕೊಡುತ್ತಾ ಇಲ್ಲ, ಇನ್ನೊಂದು ಕಡೆ ಶಾಸ್ತ್ರ ಹೇಳುತ್ತಾ ಇದೆ ನಿನಗೆ ಒಳ್ಳೇದಲ್ಲ ಅದರಿಂದ ಕೊಡಲಿಲ್ಲ ಅಂತ. ಅವಾಗ ಏನಾಗತ್ತೆ? ರಿವರ್ಸ್ ಹೋಗುತ್ತೆ. ಸ್ವಾಮಿ ನೀನು ಕೊಡತಾ ಇಲ್ಲ, ಯಾಕೆ ನನಗೆ ಒಳ್ಳೇದಲ್ಲ, ಆದರೆ ಒಳಗೆ ಬಯಕೆ ಕೊಡ್ತಾ ಇದೀಯ. ಅವಾಗ ಏನಾಗುತ್ತೆ? ಈ ಬಯಕೆ ತೆಗೆದು ಬಿಡು ಅಂತ ದೇವರಲ್ಲಿ ಕೇಳುತ್ತೀವಷ್ಟೇ ಹೊರತು ಬಯಕೆ ಪೂರ್ಣ ಮಾಡು ಅಂತ ಕೇಳಲ್ಲ. ಎಷ್ಟು ಚೆನ್ನಾಗಿದೆ, ದೇವರನ್ನ ಸರ್ವಜ್ಞ ಅಂತ ತಿಳ್ಕೊಂಡ್ರೆ ನಮ್ಮ ಬಯಕೆಯನ್ನೇ ಕತ್ತರಿಸುವಂತ ಆಯುಧ ಸಿಗುತ್ತೆ. ಇದು ಮಾಡಿದ್ದೇ ಪ್ರಹ್ಲಾದರಾದರು. ಸ್ವಾಮಿ ಬಂದು ಕೇಳಿದ, ಏನು ಬೇಕು ಕೇಳು ಪ್ರಹ್ಲಾದ. ಏನು ಬೇಡ ಸ್ವಾಮಿ, ಬಯಕೆ ಇಲ್ಲ. ಕೇಳಯ್ಯ ನಾ ಬಂದಿದ್ದೇನಲ್ಲ. ಹೌದು ಸ್ವಾಮಿ, ದೊಡ್ಡವ ಬಂದಿದ್ದೀಯ, ನಿನ್ನ ಮಾತು ಯಾರೂ ಉಲ್ಲಂಘನೆ ಮಾಡಲ್ಲ, ಓವರ್ ರೂಲ್ ಮಾಡಿ ಹೋಗಲ್ಲ. ಮತ್ತೆ ನಾನು ಮಾಡಿದ್ರೆ ಹೇಗೆ? ಅದು ಏನ್ ಮಾಡಲಿ, ನನಗೆ ಏನು ಬಯಕೆ ಇಲ್ಲ, ಕೇಳಲಿಕ್ಕೆ ಹೇಗೆ? ತುಂಬಾ ಆಲೋಚನೆ ಮಾಡಿದ್ರು. ಹೇಳಿದ್ರು, ಸರಿ ಸ್ವಾಮಿ ಇಷ್ಟು ಚೆನ್ನಾಗಿದೆ, ಇವಾಗೇನು ಸದ್ಯಕ್ಕೆ ನನಗೆ ಬಯಕೆ ಇಲ್ಲ. ನೀನು ಅದೃಶ್ಯ ಆದ ಕೂಡಲೆ ಒಳಗೆ ಏನೋ ಕೂತಿತ್ತು ಬಯಕೆ, ಹೊರಗೆ ಬಂದು ಅಯ್ಯೋ ನರಸಿಂಹ ಇರುವ ಕಾಲಕ್ಕೆ ಕೇಳಿ ಚೆನ್ನಾಗಿರ್ತಾ ಇತ್ತು, ಅವಾಗ ಇಲ್ಲ ಇಲ್ಲ ಅಂದ್ರೆ ಇವಾಗ ಬಂತಲ್ಲ ಏನ್ ಮಾಡಲಿ ಅಂತ ದುಃಖ ಬರುತ್ತೆ. ಅದಕ್ಕೆ ಕೇಳಿಬಿಡ್ಲ ಅಂದ್ರೆ ಲಿಸ್ಟ್, ಸ್ವಾಮಿ ಮುಂದೆ ನನಗೆ ಈಗಂತೂ ಬಯಕೆಗಳಿಲ್ಲ, ಮುಂದೆ ನನ್ನೊಳಗೆ ಏನೇನು ಬಯಕೆ ಬರುತ್ತೋ ಹೀಗೆ ಕೊಟ್ಟು ಬಿಡು. ಆ ಕೇಳಿಲ್ಲ ಅವರು, ಯಾಕೆ ಅಂದ್ರೆ ನನಗೇನು ಕೊಡಬೇಕು ನಿನಗೆ ಗೊತ್ತು, ನೀನೇ ಹೇಳ್ತಾ ಇದೀಯ. ಅಂದರೆ ನೀನು ಬಿಟ್ಟು ನಿನ್ನನ್ನ ಬಿಟ್ಟು ಬೇರೊಂದು ಬಯಸಬಾರದು ಅಂತ ತಿಳುವಳಿಕೆ ಕೊಟ್ಟಿದ್ದೀಯ. ಅದರಿಂದ ಒಂದು ವೇಳೆ ನಿನ್ನನ್ನ ಬಿಟ್ಟು ಬಯಸುವಂತ ಬಯಕೆಗಳು ನನ್ನಲ್ಲಿ ಏನಾದರೂ ಕೂತಿದ್ರೆ ತೆಗೆದು ಬಿಡು. ಎಷ್ಟು ಚೆನ್ನಾಗಿದೆ, ಭಗವಂತ ಸರ್ವಜ್ಞ ಅಂತ ತಿಳಿದುಕೊಳ್ಳೆ. ಕಾಮಾನಾಂ ಹೃದಿ ಅಸಂರೋಹ ಭವತಸ್ತೂರ್ಣೇವರಂ. ಹಾಗಾದರೆ ನಮಗೆ ಯಾವ್ದಾದ್ರೂ ಜೀವನದಲ್ಲಿ ಸಿಕ್ಕಿಲ್ಲ, ಅದು ದೇವರ ಮುಂದೆ ಹೋದಾಗ ಇಷ್ಟು ಬೇಡಬೇಕಂತೆ, ಸ್ವಾಮಿ ಈ ಜೀವನದಲ್ಲಿ ಅದು ನನಗೆ ಕೊಡಬೇಕು ಅಂತಿದ್ರೆ ನೀನೇ ಕೊಡ್ತಾ ಇದೀಯ, ನಾನು ಕೇಳದೆ ಕೊಡ್ತಾ ಇದೀಯ. ಕೊಡತಾ ಇಲ್ಲ ಅಂದರೆ ಅದು ನನಗೆ ಒಳ್ಳೇದಲ್ಲ ಅಂತ ಅರ್ಥ. ಆದರೆ ನನ್ನಲ್ಲಿ ಬಯಕೆ ಬರ್ತಾ ಇದೆ, ಈ ಬಯಕೆ ಬರಲಿಕ್ಕೆ ನನ್ನ ಪಾಪವೇ ಕಾರಣ. ನನಗೆ ಒಳ್ಳೇದಾಗದೇ ಇರುವಂತಹ ವಸ್ತುವನ್ನ ಬೇಡಿ ಬೇಡಿ ಬೆಂಡಾಗ್ತಾ ಇದ್ದೇನೆ, ಇದಕ್ಕೆ ಕಾರಣ ನನ್ನ ಪಾಪ. ಅದನ್ನು ಕತ್ತರಿಸಿ ಏನು ಮಾಡಬೇಕು? ಇನ್ನ ಮೇಲೆ ಈ ಬಯಕೆ ಹುಟ್ಟದಂತೆ ಮಾಡಯ್ಯ. ನೀನು ನನಗೆ ಒಳ್ಳೆಯದಕ್ಕಾಗಿ ಕೊಡದೇ ಇರುವಾಗ ಕೊಡು ಕೊಡುವಂತ ನಿನ್ನ ಕೇಳುವಂತ ದುಷ್ಟ ಪ್ರವೃತ್ತಿ ಬಿಡಿಸು. ನನ್ನಲ್ಲಿ ಈ ಬಯಕೆಗಳನ್ನೇ ಕತ್ತರಿಸುವಂತ ಪ್ರಾರ್ಥನೆ ನಮ್ಮಲ್ಲಿ ಬರುವಂತೆ ಮಾಡುವುದು ಯಾವುದು ಅಂದ್ರೆ ದೇವರಿಗೆ ಎಲ್ಲ ಗೊತ್ತು ಎಂಬ ಚಿಂತನೆ. ಸರ್ವಜ್ಞ ಎಂಬ ದೇವರ ಚಿಂತನೆ ಏನಾಗುತ್ತೆ? ಇದು ಸುಮ್ಮನೆ ಕೇಳಿಬಿಟ್ರೆ ಪರವಾಗಿಲ್ಲ, ಹಾಗೆ ಹೋಗ್ತಾ ಇರ್ತೀವಿ. ಜೀವನದಲ್ಲಿ ಅಪ್ಲೈ ಮಾಡಿದವ ಅಷ್ಟು ಸುಖ ಸಿಗುತ್ತೆ. ಜೀವನದಲ್ಲಿ ನಮಗೆ ದೊಡ್ಡ ಕೊರಗೆ ಯಾವುದು ಅಂದ್ರೆ ನಮ್ಮದೇ ತಲೆಯಲ್ಲಿ ಲಿಸ್ಟ್ ಕೂತಿರುತ್ತೆ. ಹುಡುಕಿದ್ದಾಗಲಿಂದ ಶುರುವಾಗುತ್ತದೆ, ಚೂರು ಬುದ್ಧಿ ಬರೋ ಕಾಲಕ್ಕೇ ಶುರುವಾಗುತ್ತೆ. ನನಗೆ ಹೀಗಿರಬೇಕು, ನನ್ನ ಉದ್ಯೋಗ ಹೀಗಿರಬೇಕು, ನನಗೆ ಇಂಥ ಮನೆ ಕಟ್ಟಿರಬೇಕು, ನನಗೆ ಇಂಥವರೇ ಸಿಗಬೇಕು, ಇಂಥವರೇ ಇರಬೇಕು, ನಮ್ಮವರೆಲ್ಲ ಹೀಗಿರಬೇಕು, ನಾನು ಸಾಯೋ ಪರ್ಯಂತ ಹೀಗಿರಬೇಕು, ಎಲ್ಲಾ ಕನಸುಗಳೇ. ಕೆಲವಾಗುತ್ತೆ, ಕೆಲವಾಗಲ್ಲ, ವಿರುದ್ಧ ಆಗ್ತಾ ಇರುತ್ತೆ. ವಿರುದ್ಧ ಅದು ಜಾಸ್ತಿ ಆಯ್ತಾ ಅವಾಗ ಶುರುವಾಗುತ್ತೆ, ಅಯ್ಯೋ ಆಗಿಲ್ಲ ಆಗಿಲ್ಲ ಆಗಿಲ್ಲ. ಕೊನೆಗೆ ಯಾರತ್ರ ನಮ್ಮವರು ಅಂತ ಕೂತರೆ ಏಕಾಂತವಾಗಿ ಏನು ಮಾಡುವಂದ್ರಿ, ನಮ್ಮ ಜೀವನದಲ್ಲಿ ಎಲ್ಲ ಹಾಳಾಯ್ತು, ಏನು ಸಿಕ್ಕಿಲ್ಲ, ಒದಾಡ್ತಾ ಇದ್ದೇನೆ, ದುಃಖ ದುಃಖ, ಸಾಯೋ ಪರ್ಯಂತ, ಬಿಂಡ ಇಡೋ ಪರ್ಯಂತ ದುಃಖದಲ್ಲಿ ಸತ್ತು ಹೋಗ್ತಾರವ. ಅದಕ್ಕೆ ಅಂಥ ದುಃಖವನ್ನ ಸಮೂಲವಾಗಿ ತೆಗೆದುಬಿಟ್ಟು ಇನ್ನ ಜೀವನದ ಪೂರ್ತಿ ಸಂತೋಷವಾಗಿರುವಂತೆ ಮಾಡುವ ಚಿಂತನೆ ಯಾವುದು ಅಂದ್ರೆ ದೇವರನ್ನ ಸರ್ವಜ್ಞ ಅಂತ ಚಿಂತನೆ ಮಾಡಿದರೆ, ಸ್ವಾಮಿ ನನಗೇನು ಬೇಕೋ ಅದು ಕೊಟ್ಟಿದ್ದೀಯ, ಯಾವುದು ಬೇಡವೋ ಯಾವುದರಿಂದ ಅದು ಒಳ್ಳೆದಲ್ಲವೋ ಅದು ನೀನು ಕೊಳ್ಳಿಲ್ಲ, ಅಷ್ಟು ಸಾಕು ನನಗೆ, ಇನ್ನು ಈ ಬಯಕೆಗಳ ತೊಂದರೆ ಇದೆ ಇದು ಬಿಡಿಸಯ್ಯ ಅಂತ ಪ್ರಾರ್ಥನೆ ಮಾಡುವ ಅಪರೂಪದ ಚಿಂತನೆಗೆ ಹಾದಿ ಮಾಡಿಕೊಟ್ಟದ್ದೇ ದೇವರನ್ನ ಕವಿ ಎಂಬ ಚಿಂತನೆ. ಇನ್ನು ಪುರಾಣ ಅಂತ ಹೇಳ್ತಾರೆ, ಒಂದೊಂದನ್ನು ಹೀಗೆ ನೋಡುತ್ತಾ ಹೋದರೇನೆ ನಮಗೆ ಅದರೊಳಗೆ ರುಚಿ ಆನಂದ ಸಿಗ್ತಾ ಹೋಗುತ್ತೆ. ಅದನ್ನ ನಾಳೆ 5:30ಕ್ಕೆ ಸೇರಿದಾಗ ನೋಡೋಣ.